ॐ नमः सिद्धेभ्यः ॐ नमः सिद्धेभ्यः नमो अरिहन्तानम् नमो सिद्धानम् नमो आयिर्याणम् नमो उवज्झायानम् नमो लोये सौवसाहूणम् एषो पञ्च नमो यारो सौवपावपनाशनो मङ्गलानं च सव्येशिम् पढमं हवै मङ्गलम् पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की ಶಿಕ್ಷಾವೃತದ ನಾಲ್ಕು ಭೇದಗಳ ಸ್ವರೂಪವನ್ನು ಹೇಳಿತ್ತು. ಪ್ರಶ್ನೆ 219ರಲ್ಲಿ ಈ ನಾಲ್ಕು ಶಿಕ್ಷಾವೃತಗಳ ಕ್ರಮೇಣ 178ನೇ ಪೇಜ್ 219ನೇ ಪ್ರಶ್ನೆ ಬಂದಿದೆ. ನಾಲ್ಕು ಶಿಕ್ಷಾವ್ರತಗಳ ಶಿಕ್ಷಾವ್ರತಗಳು ನಾಲ್ಕು ಶಿಕ್ಷಾವ್ರತಗಳ ಸ್ವರೂಪವನ್ನು ನಿನ್ನೆ ಹೇಳಿತ್ತು. ಇವತ್ತು ಆ ಶಿಕ್ಷಾವ್ರತಗಳ ಅತಿಚಾರವನ್ನು ಕೇಳೋದಿದೆ. ಸಾಮಯಿಕ ಶಿಕ್ಷಾವ್ರತದ ಐದು ಅತಿಚಾರಗಳು ಯಾವುವು? ಮನ ದುಷ್ಪ್ರಣಿಧಾನ ಅತಿಚಾರ, ವಚನ ದುಷ್ಪ್ರಣಿಧಾನ ಅತಿಚಾರ, ಕಾಯ ದುಷ್ಪ್ರಣಿಧಾನ ಅತಿಚಾರ, ಅನಾದರ ಅತಿಚಾರ, ಸ್ಮೃತ್ಯನುಪಸ್ಥಾಪನ ಅತಿಚಾರ. ನಾಲ್ಕು ಅತಿಚಾರಗಳಿವೆ. ಸಾಮಯಿಕ ಶಿಕ್ಷಾವೃತ ಶ್ರಾವಕರಿಗೆ ಎರಡನೇ ಪ್ರತಿಮೆಯಲ್ಲಿ ಪಾಲನೆ ಮಾಡುವಂತಹ ಸಾಮಯಿಕ ವೃತ. ಎರಡನೇ ಪ್ರತಿಮೆಯವರು ಒಂದು ದಿವಸದಲ್ಲಿ ಎರಡು ಸಲ ಸಾಮಯಿಕವನ್ನು ಮಾಡುವಂಥ ನಿಯಮವನ್ನು ತಕ್ಕೊಂಡಿರ್ತಾರೆ. ಸಾಮಯಿಕದಲ್ಲಿ ಏನು ಮಾಡಬೇಕು ಅನ್ನುವುದನ್ನು ನಿನ್ನೆ ಹೇಳಿತ್ತು. ಸಮತಾಭಾವನೆಯನ್ನು ತಾಳಿ ಪಂಚಪರಿಗ್ರಹಗಳನ್ನೆಲ್ಲ ಬದಿಗೊತ್ತಿ ಒಂದು ಗಂಟೆ ಕಾಲ ಆತ್ಮಚಿಂತನೆಯಲ್ಲಿ, ತತ್ವಗಳ ಚಿಂತನೆಯಲ್ಲಿ, ಪರಮಾತ್ಮನ ಪಂಚಪರಮೇಷ್ಠಿಗಳ ಗುಣಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸುವುದು, ಇದು ಸಾಮಯಿಕ ಶಿಕ್ಷಾವೃತ. ಈ ಸಾಮಯಿಕ ಶಿಕ್ಷಾವೃತಕ್ಕೆ ಐದು ಅತಿಚಾರಗಳಿವೆ. ಅವುಗಳಿಂದ ನಾವು ಎಚ್ಚರಿಕೆ ವಹಿಸಿದರೆ ಆ ಅತಿಚಾರಗಳಿಂದ ಬದುಕಬಹುದು. ಸಾಮಯಿಕ ಮಾಡುವಾಗ ಮನಸ್ಸಿನಲ್ಲಿ ಅಶುಭ ಸಂಕಲ್ಪ ವಿಕಲ್ಪಗಳನ್ನು ಮಾಡುವುದು, ಇದು ಸಾಮಯಿಕ ಶಿಕ್ಷಾವೃತದ ಅತಿಚಾರವಾಗಿದೆ. ಮೊದಲನೇ ಅತಿಚಾರ ಪ್ರಣಿಧಾನ, ಮನಸಾ ದುಷ್ಪ್ರಣಿಧಾನ, ಮನಸ್ಸಿನಿಂದ ಸಂಕಲ್ಪ ವಿಕಲ್ಪಗಳನ್ನು, ಯಾವ ಸಂಕಲ್ಪ ವಿಕಲ್ಪಗಳು ಅಶುಭ ಇವೆಯೋ ಅಂಥ ಸಂಕಲ್ಪ ವಿಕಲ್ಪಗಳನ್ನು ಮಾಡುವುದು, ಮನಸ್ಸಿನ ಮೂಲಕ ಮಾಡುವುದು ಮನ ದುಷ್ಪ್ರಣಿಧಾನ ಅತಿಚಾರ. ಮನಸ್ಸನ್ನು ಚಂಚಲವಾಗಿಟ್ಟುಕೊಂಡು ಸಾಮಯಿಕದಲ್ಲಿ ಮನಸ್ಸನ್ನು ತೊಡಗಿಸದೆ ಪಂಚ ಪಾಪಗಳನ್ನು ಸ್ಮರಣೆ ಮಾಡಿ ಅಥವಾ ಸ್ಮರಣೆ ಮಾಡದಿದ್ದರೂ ಬಾರಿ ಬಾರಿಗೆ ಆ ಕಡೆಗೆ ಚಿತ್ತ ಮನಸ್ಸು ಎಳೆಯುವುದು, ಆ ಕಡೆಗೆ ಹೋಗುವುದು, ಇದು ಮನ ದುಷ್ಪ್ರಣಿಧಾನ. ವಚನ ದುಷ್ಪ್ರಣಿಧಾನ, ಸಾಮಾಯಿಕ ಪಾಠ ಇತ್ಯಾದಿಗಳನ್ನು ತಪ್ಪು ಉಚ್ಚಾರಣೆ ಮಾಡುವುದು. ಉಚ್ಚಾರಣೆ ಮಾಡುವಾಗ ಸಾಮಾಯಿಕ ಪಾಠ ಇದೆ, ಅದನ್ನು ಉಚ್ಚಾರಣೆ ಮಾಡುವಾಗ ತಪ್ಪು ಉಚ್ಚಾರಣೆ ಮಾಡಿತ್ತು ಅಂತಂದರೆ ಅದು ವಚನ ದುಷ್ಪ್ರಣಿಧಾನ. ಕಾಯ ದುಷ್ಪ್ರಣಿಧಾನ ಅಂದರೆ ಸಾಮಾಯಿಕ ಸಮಯದಲ್ಲಿ ಕೈಕಾಲು ಅಲ್ಲಾಡಿಸುತ್ತಾ ಆಚೆ ಈಚೆ ನೋಡುತ್ತಾ ಸಾಮಾಯಿಕ ಮಾಡುವುದು. ಇದು ಅತಿಚಾರ. ಸಾಮಾಯಿಕ ಮಾಡುವಾಗ ಕಾಯ ಸ್ಥಿರವಾಗಿರಬೇಕು, ಕಾಯಗುಪ್ತಿ, ಶರೀರವನ್ನು ಸ್ಥಿರವಾಗಿ ಇಟ್ಟುಕೊಂಡು ದೃಷ್ಟಿಯನ್ನು ನಾಶಿಕಾ ದೃಷ್ಟಿ ಮಾಡಿಕೊಂಡು ಸಾಮಾಯಿಕ ಮಾಡುವುದು ಅಥವಾ ಸಹಜವಾಗಿ ಸಮತಾಭಾವನೆಯಿಂದ ಏಕಾಗ್ರ ಮನಸ್ಸಿನಿಂದ ಶರೀರವನ್ನು ಅಲ್ಲಾಡಿಸದೆ ಶರೀರ ಪ್ರವೃತ್ತಿಯನ್ನು ಅಸ್ಥಿರಗೊಳಿಸದೆ ಸ್ಥಿರಗೊಳಿಸಿ ಶರೀರ ಪ್ರವೃತ್ತಿಯನ್ನು ಸ್ಥಿರಗೊಳಿಸಿ ಸಾಮಾಯಿಕ ಮಾಡುವುದು, ಇದು ಕಾಯ ದುಷ್ಪ್ರಣಿಧಾನ. ಅತಿಚಾರ ಅನಾದರ, ಸಾಮಯಿಕದ ಬಗ್ಗೆ ಆದರ ಭಾವನೆ ಇಲ್ಲದಿರುವುದು. ಸಾಮಾಯಿಕ ಮಾಡುವಾಗ ಆ ಮಾಡುವಂತಹ ಕ್ರಿಯೆಯಲ್ಲಿ ಅನಾದರ ಭಾವ ಅಂದರೆ ಅದರಲ್ಲಿ ಅರುಚಿ ಭಾವ, ಅರುಚಿ ಭಾವವನ್ನು ಅನಾದರ ಅತಿಚಾರ ಅಂತ ಕರೀತಾರೆ. ಈ ಅನಾದರ ಇರಬಾರದು. ಸ್ಮೃತ್ಯನುಪಸ್ಥಾಪನ, ಸಾಮಾಯಿಕದ ಸಮಯವನ್ನೇ ಮರೆತು ಬಿಡುವುದು. ಸಾಮಾಯಿಕದ ಸಮಯ ಇದೆ, ಆ ಸಮಯದಲ್ಲಿ ಸಾಮಾಯಿಕ ಮಾಡಬೇಕಿತ್ತು, ಮರೆತು ಯಾವುದೋ ಕ್ರಿಯೆಗಳನ್ನು ಮಾಡುತ್ತಾ ಕುಳಿತುಕೊಂಡಾಗ ಅದು ಮರೆತೇ ಹೋಯಿತು ಅನ್ನುವಂಥದ್ದು ಕೂಡ ಒಂದು ಅತಿಚಾರ. ಇದು ಸ್ಮೃತ್ಯನುಪಸ್ಥಾಪನ ಅತಿಚಾರ. ಇನ್ನು ಪ್ರೋಷಧೋಪವಾಸ ಶಿಕ್ಷಾವೃತದ ಐದು ಅತಿಚಾರಗಳು ಯಾವುವು? ಅಪ್ರತ್ಯವೇಕ್ಷಿತ ಪ್ರಮಾರ್ಜಿತ ಉತ್ಸರ್ಗ, ಸರಿಯಾಗಿ ಸಂಶೋಧಿಸಿ ನೋಡದ ನೆಲದ ಮೇಲೆ ಮಲಮೂತ್ರ ತ್ಯಾಗ ಮಾಡುವುದು. ಮಲಮೂತ್ರ ವಿಸರ್ಜನೆ ಮಾಡುವಾಗ ವೃತಿಕರು ಸ್ಥಾನವನ್ನು ನೋಡಿಕೊಂಡು ಮಾಡಬೇಕು. ಜೀವ ಜಂತುಗಳಿಲ್ಲದಂತಹ ಕ್ಷೇತ್ರ ಸ್ಥಾನ ಅವರಿಗೆ ಅವಶ್ಯಕ. ಅಪ್ರತ್ಯವೇಕ್ಷಿತ ಅಪ್ರಮಾರ್ಜಿತ ಉತ್ಸರ್ಗ. ಅಪ್ರಮಾರ್ಜಿತ ಅಂದರೆ ಸಂಶೋಧನೆ ಮಾಡದ ಕ್ಷೇತ್ರ, ನೆಲ, ಜಾಗ. ಉತ್ಸರ್ಗ ಅಂದರೆ ತ್ಯಾಗ. ಅಪ್ರತ್ಯವೇಕ್ಷಿತ ಅಂದರೆ ಸರಿಯಾಗಿ ನೋಡದಂತಹ, ಜೀವರಕ್ಷಣೆಗಾಗಿ ಈ ಕ್ರಿಯೆಯು ಕೂಡ ಅವಶ್ಯಕ. ನೋಡಿಕೊಂಡು ಮಲಮೂತ್ರ ವಿಸರ್ಜನೆ ಮಾಡಬೇಕು, ಜೀವಿಗಳಿಗೆ ಬಾಧೆ ಆಗದಂತೆ. ಅಪ್ರತ್ಯವೇಕ್ಷಿತ ಅಪ್ರಮಾರ್ಜಿತ ಆದಾನ, ಸರಿಯಾಗಿ ಸಂಶೋಧಿಸಿ ನೋಡದೆ ಉಪಕರಣ ಗ್ರಹಣೆ ಮಾಡುವುದು. ಶಾಸ್ತ್ರ, ಶ್ರುತಪೀಠ ಇತ್ಯಾದಿ ಧಾರ್ಮಿಕ ಉಪಕರಣಗಳನ್ನು ಇಡುವಾಗ, ತೆಗೆದುಕೊಳ್ಳುವಾಗ ಪ್ರತಿಮಾಧಾರಿಗಳು ಎಚ್ಚರಿಕೆಯಿಂದ ಜೀವಬಾಧೆಯಾಗದಂತೆ, ಜೀವಹಿಂಸೆಯಾಗದಂತೆ ತಮ್ಮ ಧಾರ್ಮಿಕ ಉಪಕರಣಗಳನ್ನು ತೆಗೆದುಕೊಳ್ಳಬೇಕು. ಆದರೆ ಹಾಗೆ ಮಾಡದೇ ಇದ್ದಲ್ಲಿ ಇದು ಕೂಡ ಒಂದು ಅತಿಚಾರ, आदान अतिचार अप्रत्यवेक्षित अप्रमार्जित आदान अतिचार ಇದೆಲ್ಲ ತತ್ವಾರ್ಥ ಸೂತ್ರದಲ್ಲಿ ಬಂದಿದೆ. ಇನ್ನು ಮೂರನೇ ಅತಿಚಾರ ಪ್ರೋಷದೋಪವಾಸದ ಮೂರನೇ ಅತಿಚಾರ ಅಪ್ರತ್ಯವೇಕ್ಷಿತ ಅಪ್ರಮಾರ್ಜಿತ ಸಂಸ್ಥರೂಪಕ್ರಮಣ ಸಂಸ್ಥರೂಪಕ್ರಮಣ ನೋಡದ ಸಂಶೋಧಿಸದ ಭೂಮಿಯ ಮೇಲೆ ಚಾಪೆ ಹಾಸಿಗೆ ಹಾಸುವುದು. ಪ್ರೋಷಧೋಪವಾಸ ಅಂತಂದ್ರೆ ಅಷ್ಟಮಿ ಚತುರ್ದಶಿ ದಿವಸಗಳಲ್ಲಿ ಏಕಾಸನ ಅಥವಾ ಉಪಸರ್ಗ ಉಪವಾಸವನ್ನು ಮಾಡುವಂತಹ ವ್ರತ. ಈ ದಿನಗಳಲ್ಲಿ ಉಪವಾಸ ಮಾಡುವುದರಿಂದ ಶರೀರದಲ್ಲಿ ಪ್ರಮಾದ ಉತ್ಪನ್ನ ಆಗಬಹುದು. ಆ ಪ್ರಮಾದ ಕಾರಣದಿಂದ ಏನ್ಮಾಡೋದು, ಹಾಸಿಗೆಯನ್ನು ಹಾಸುವಾಗಲಿ ತೆಗೆಯುವಾಗಲಾಗಲಿ ಇಡುವಾಗಲಾಗಲಿ ಚಾಪೆ ಹಾಸಿಗೆ ಇತ್ಯಾದಿ ಇವುಗಳನ್ನು ಹಾಸುವಾಗ ನೋಡದೇ ಹಾಸುವುದು. ಯಾಕೆಂದರೆ ಆ ದಿವಸ ಸ್ವಲ್ಪ ಏಕಾಸನ ಇರುವುದರಿಂದ ಶರೀರದಲ್ಲಿ ಶಕ್ತಿ ಇಲ್ಲಲ್ಲ, ಕೂತ್ಕೊಳ್ಳಿಕ್ಕೆ ಉಳ್ಕೊಳ್ಳಿ ಎದ್ದುಕೊಳ್ಳಿಕ್ಕೆ ಸ್ವಲ್ಪ ಶರೀರದೊಳಗೆ ಪ್ರಮಾದ ಆಲಸ್ಯ ಆಮೇಲೆ ಶಕ್ತಿಹೀನತೆ ಇರುವ ಕಾರಣ ಜೀವರಕ್ಷಣೆಯನ್ನು ಮಾಡದೆ ಹಾಸುವುದು ಮಲಗುವುದು ಇತ್ಯಾದಿ ಕ್ರಿಯೆಗಳಾದು ಅಂತಂದರೆ ಇದರೊಳಗೆ ಅತಿಚಾರ ಬರುತ್ತದೆ. ವ್ರತಿಕರು ಪ್ರತಿಮಾಧಾರಿಗಳು ಯಾವಾಗಲೂ ಎಚ್ಚರಿಕೆಯಿಂದ ಈ ಕ್ರಿಯೆಗಳನ್ನು ಮಾಡಬೇಕು. ಪುರುಷದೋಪವಾಸ ಶಿಕ್ಷಾವೃತದ ಪಾಲನೆಯನ್ನು ಇದರಲ್ಲಿ ನಿರತಿಚಾರತೆ ಅಂತಂದರೆ ನಾಲ್ಕು ಅತಿಚಾರಗಳನ್ನು ತಿಳಿದು ಯಾವ ಥರದಲ್ಲಿ ನಾವು ಪ್ರವೃತ್ತಿಯನ್ನು ಇಟ್ಟುಕೊಳ್ಳಬೇಕು ಅದೇ ಥರದಲ್ಲಿ ಇಟ್ಟುಕೊಳ್ತೀವಿ ಅಂತಂದರೆ ಪುರುಷದೋಪವಾಸ ಶಿಕ್ಷಾವೃತ ನಿರತಿಚಾರವಾಗಿ ಪಾಲನೆ ಆಗ್ತದೆ. ಇದರೊಳಗೂ ಕೂಡ ಸಾಮಯಿಕದಂತೆ ಅನಾದರ ಅತಿಚಾರವೂ ಕೂಡ ಇದೆ. ಉಪವಾಸದ ಕಾರಣದಿಂದ ಹಸಿವೆ ಇತ್ಯಾದಿಗಳಿಂದ ಪೀಡಿತನಾಗಿ ಸಾಮಯಿಕ ಸ್ವಾಧ್ಯಾಯ ಇತ್ಯಾದಿಗಳಲ್ಲಿ ಉತ್ಸಾಹ ಇಲ್ಲದೇ ಇರುವುದು. ಉತ್ಸಾಹ ಇಲ್ಲ ಆಯಿತು ಅಂತಂದರೆ ಅನಾದರ ಸ್ತುತ್ಯನುಪಸ್ಥಾಪನ ಐದನೇ ಅತಿಚಾರ. ಐದೈದು ಅತಿಚಾರಗಳಿವೆ. ಸ್ತುತ್ಯನುಪಸ್ಥಾಪನ ಸ್ತುತಿ ಸ್ತುತ್ಯ ಸ್ಮೃತ್ಯನುಪಸ್ಥಾಪನ ಸ್ಮೃತ್ಯ ಹಾಕಬೇಕು. ಸ್ತುತ್ಯ ಮಾಡಿದ ಸ್ಮೃತ್ಯ ಸ್ಮೃತ್ಯನುಪಸ್ಥಾಪನ ಸ್ಮೃತ್ಯನುಪಸ್ಥಾಪನ ಅವಶ್ಯಕ ಕ್ರಿಯೆಗಳನ್ನು ಮರೆತು ಬಿಡುವುದು. ಉಪವಾಸದ ಕಾರಣದಿಂದಾಗಿ ಅನ್ಯ ಕ್ರಿಯೆಗಳನ್ನು ಮರೆಯುವುದು ಇದು ಸ್ಮೃತಿ ಅನುಪಸ್ಥಾಪನ ದೋಷ. ಪ್ರಶ್ನೆ 21. ಭೋಗೋಪಭೋಗ ಪರಿಮಾಣ ಶಿಕ್ಷಾವ್ರತದ ಐದು ಅತಿಚಾರಗಳು ಯಾವುವು? ಒಂದನೇದು ಸಚಿತ್ತ ಆಹಾರ, ಸಚಿತ್ತ ಸಂಬಂಧಾಹಾರ, ಸಚಿತ್ತ ಸಮ್ಮಿಶ್ರಾಹಾರ, ಅಭಿಷವಹಾರ, ದುಪ್ಪಕ್ವಾಹಾರ. ಇವು ಐದು ದೋಷಗಳು ಅತಿಚಾರಗಳು. ಸಚೇತನವಾದ ಹಸುರು ಫಲ ಎಲೆ ಇತ್ಯಾದಿಯನ್ನು ತಿನ್ನುವುದು ಸಚಿತ್ತ ಆಹಾರ. ಭೋಗೋಪಭೋಗ ಪರಿಮಾಣ ಶಿಕ್ಷಾವ್ರತದ ಐದು ಅತಿಚಾರಗಳಿವು. ಪರಿಮಾಣವನ್ನು ಮಾಡಿಕೊಂಡಿರ್ತೇವೆ, ಅದರಲ್ಲಿ ಸಚೇತನವಾದ ಹಸುರು ಫಲ ಎಲೆ ಇತ್ಯಾದಿಗಳನ್ನು ತಿನ್ನುವುದು. ಇದು ಐದನೇ ಪ್ರತಿಮೆಯಲ್ಲೂ ಕೂಡ ಹೇಳಿದ್ದಾರೆ. ಐದನೇ ಪ್ರತಿಮೆ ಸಚಿತ್ತ ತ್ಯಾಗ ಪ್ರತಿಮೆ. ಆದರೂ ಐದನೇದು ಸಚಿತ್ ಸಂಬಂಧಾಹಾರ ಎರಡನೇದು, ಸಚಿತ್ ಆಹಾರ, ಸಚಿತ್ ಸಂಬಂಧಾಹಾರ, ಸಚಿತ್ ಮಿಶ್ರಾಹಾರ, ಅಭಿಷವಹಾರ, ದುಪಕ್ವಾಹಾರ. ಈ ತರದಲ್ಲಿ ಭೋಗೋಪಭೋಗ ಪರಿಮಾಣ ಶಿಕ್ಷಾವೃತವನ್ನು ಪಾಲನೆ ಮಾಡುವಂತಹ ಶ್ರಾವಕರು ಭೋಗೋಪಭೋಗ ವಸ್ತುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಟುಕೊಂಡು ಅವಶ್ಯಕತೆಯ ಅನುಸಾರವಾಗಿ ಇಟ್ಟುಕೊಂಡು ಆಹಾರ ಸೇವನೆಯನ್ನು ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಎರಡನೇ ಪ್ರತಿಮೆಯಲ್ಲಿ ಇದನ್ನು ಅಭ್ಯಾಸ ರೂಪದಿಂದ ಪಾಲನೆ ಮಾಡುವಂಥ ಅವಶ್ಯಕತೆ ಇರ್ತದೆ. ಮಾಡಬೇಕು, ಯಾವುದು ಕಚ್ಚಾ ವಸ್ತು ತಿನ್ನೋದಿಲ್ಲ. ಸಚಿತ್ತ ತ್ಯಾಗ ಅನ್ನುವಂಥ ಐದನೇ ಪ್ರತಿಮೆಯನ್ನು ತಕ್ಕಂತು ಅಂತಂದರೆ ಅದರೊಳಗೆ ಕಂಪಲ್ಸರಿ ಇದನ್ನು ಪಾಲನೆ ಮಾಡಲೇಬೇಕು, ಪ್ರಾಸುಕ್ ಮಾಡಿಯೇ ತಿನ್ನಬೇಕು. ನೀರಾಗಲಿ ಅಥವಾ ಫಲ ಯಾವುದು ಮಾಡಿದರೂ ಅಚಿತ್ತಿರಬೇಕು. ಅಚಿತ್ ಅಂದರೆ ಜೀವರಹಿತ. ಬಿಸಿ ಮಾಡಿದ್ದು ಯಾವ ಥರ ಮುನಿಗಳಿಗೆ ಬಿಸಿ ಮಾಡಿಕೊಡ್ತಿರಲ್ಲ, ಬಿಸಿ ಮಾಡಿ ತಿಂತೀರಿ, ಅದರಿಂದ ಬಿಸಿ ಮಾಡಿ ಕೊಡ್ತೀರಿ ಅವರಿಗೆ, ಬಿಸಿ ಇದ್ದದ್ದನ್ನು ಕೊಡ್ತೀರಿ. ಮುನಿಗಳಿಗೆ ಆಹಾರ ಕೊಡುವಂತಹ ಶ್ರಾವಕರು ಶ್ರಾವಕ ಧರ್ಮವನ್ನು ಪಾಲನೆ ಮಾಡಿದರು ಅಂತಂದರೆ ಮುನಿಗಳಿಗೆ ನಿಜವಾದ ಆಹಾರ ಸಿಗ್ತದೆ. ಉದ್ದೇಶಪೂರ್ವಕವಾಗಿ ಮಾಡುವಂತಹ ಅವಶ್ಯಕತೆ ಉಳಿಲ್ಲ. ಅದಕ್ಕೆ ಶ್ರಾವಕರು ಮುನಿಗಳನ್ನು ಕಂಡು ದೇಶವ್ರತದ ಭಾವನೆಯನ್ನು ತಾಳಿ ಅನುವ್ರತವನ್ನು ತೆಗೆದುಕೊಂಡಾಗ ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡುತ್ತೇವೆ, ಅದೇ ಥರದ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥ ವಿಚಾರ ಬರಬೇಕು. ಆ ವಿಚಾರ ಬಂದು ಸ್ವಂತದ ಉದ್ದೇಶದಿಂದ ಆಹಾರ ತಯಾರು ಮಾಡಿಕೊಂಡರೂ ಅಂತಂದರೆ ಅದು ನಿರ್ದೋಷ, ಮತ್ತು ಪಾತ್ರದ ನಿಮಿತ್ತದಿಂದ ಆಹಾರ ತಯಾರು ಮಾಡಿದರು ಅಂತಂದರೆ ಅದು ಸದೋಷ. ಉದ್ದಿಷ್ಟ ಪಾತ್ರದಂತೆ, ಪಾತ್ರರು ಹೇಗೆ ಸೇವನೆ ಮಾಡುತ್ತಾರೆ ಹಾಗೆ ನಾವೂ ಸೇವನೆ ಮಾಡಬೇಕು ಅನ್ನುವಂಥ ವಿಚಾರ ಬರಬೇಕು. ನಾವು ಅಭ್ಯಾಸ ಮಾಡೋಣ, ಐದನೇ ಗುಣಸ್ಥಾನಕ್ಕೆ ಹೋಗೋಣ, ಶ್ರಾವಕ ಧರ್ಮ ಉಳಿತು ಅಂತಂದ್ರೆ ಮುನಿ ಧರ್ಮ ಉಳಿದಿದೆ. ಶ್ರಾವಕರು ಶ್ರಾವಕರಿಲ್ಲ ಅಂತಂದ್ರೆ ಮುನಿಗಳಿಗೆ ಸದೋಷ ಆಹಾರನೇ ಸಿಗೋದು. ಮುನಿಗಳಿಗೆ ನಿರ್ದೋಷ ಆಹಾರ ಯಾರಲ್ಲಿ ಸಿಗ್ತದೆ? ಪ್ರತಿಮಾಧಾರಿ ಶ್ರಾವಕರಲ್ಲಿ. ಪ್ರತಿಮಾಧಾರಿ ಶ್ರಾವಕರಲ್ಲಿ. ಇನ್ನು ಪ್ರತಿಮೆಗಳು ಇರಲಿ ಅಥವಾ ಇಲ್ಲದೇ ಇರಲಿ, ಸಂಕಲ್ಪ ಮಾಡಿಕೊಂಡಿರಲಿ ಅಥವಾ ಮಾಡಿಕೊಳ್ಳದೇ ಇರಲಿ, ಒಟ್ಟಿನಲ್ಲಿ ಆಹಾರ ಮಾಡುವಂತಹ ಪದ್ಧತಿ ಅದು ಶ್ರಾವಕ ಧರ್ಮಕ್ಕೆ ತಕ್ಕಂತೆ ಇತ್ತು ಅಂದರೆ ಮುಗಿಯಿತು. ಮುನಿಗಳಿಗೆ ನಿರ್ದೋಷ ಆಹಾರಕ್ಕೆ ಹೋಗ್ತದೆ. ಮತ್ತು ಪದ್ಧತಿಯಲ್ಲಿ ನಾವು ಅದನ್ನು ಅನುಸರಿಸಿಲ್ಲ, ಪ್ರತಿಮಾಧಾರಿಗಳು ಮಾಡುವಂಥ ಆಹಾರವನ್ನು ನಾವು ಮಾಡ್ತಾ ಇಲ್ಲ ಅಂತಂದರೆ ಮುನಿಗಳಿಗೆ ಸದೋಷ ಆಹಾರನೇ ಸಿಗೋದು. ಉದ್ದೇಶಪೂರ್ವಕ ನಿರ್ಮಾಣ ಮಾಡಬೇಕು. ಧರ್ಮ ಎರಡು ಪ್ರಕಾರದ್ದು, ಶ್ರಾವಕ ಧರ್ಮ, ಮುನಿ ಧರ್ಮ. ಶ್ರಾವಕ ಧರ್ಮ ಪರಿಗ್ರಹ ಅವಸ್ಥೆಯ ಧರ್ಮ, ಮುನಿ ಧರ್ಮ ಪರಿಗ್ರಹ ರಹಿತ ಅವಸ್ಥೆಯ ಧರ್ಮ. ನಿಜವಾಗಿ ನೋಡಿದರೆ ಮುನಿ ಧರ್ಮವೇ ಧರ್ಮ, ರತ್ನತ್ರಯ ಧರ್ಮದು. ಆದರೆ ಅದು ಉಳಿಯಬೇಕು ಅಂತಂದರೆ ಶ್ರಾವಕರು ಇದ್ದಿರಬೇಕು. ಶ್ರಾವಕರು ಇದ್ರೇನೆ, ಎಂಥ ಶ್ರಾವಕರು, ಪ್ರತಿಮಾಧಾರಿ ಶ್ರಾವಕರು ಇದ್ರೇನೆ ಮುನಿ ಧರ್ಮ ಉಳಿಯೋದು. ನಿಜವಾದ ಪರಿಸ್ಥಿತಿ ಈ ತರ ಇದೆ. ಇನ್ನು ಆ ಪ್ರತಿಮಾಧಾರಿ ಶ್ರಾವಕರು ಸಂಕಲ್ಪದವರು ಇರಲಿ ಅಥವಾ ಸಂಕಲ್ಪ ಇಲ್ಲದೇ ಇರಲಿ, ಒಟ್ಟಿನಲ್ಲಿ ಶುದ್ಧ ಆಹಾರವನ್ನು ಮಾಡುವಂತಹ ಶ್ರಾವಕರಿದ್ದಾರೆ ಅಂತಂದರೆ ಮುನಿ ಧರ್ಮ ಉಳಿಯಿತು. ಮುನಿಗಳ ಶೈಲಿಯಲ್ಲಿ, ಮುನಿಗಳಂಥ ಒಂದು ವಿಧಿಯಲ್ಲಿ, ಮುನಿಗಳ ಪದ್ಧತಿಯಲ್ಲಿ ಆಹಾರವನ್ನು ಸೇವನೆ ಮಾಡುವುದೇ ಶ್ರಾವಕ ಧರ್ಮ. ಇದು ಮೊದಲನೇ ಧರ್ಮ, ಮುಖ್ಯ ಕಾರ್ಯ. ಈ ಥರ ಮಾಡಿದ್ರೇ ದಾನ ಆಗಲಿಕ್ಕೆ ಸಾಧ್ಯ, ಇಲ್ಲಾಂತಂದ್ರೆ ದಾನ ಇಲ್ಲವೇ ಇಲ್ಲ. ಸದೋಷಿ ದಾನ ದಾನ ಅಲ್ಲ. ಅನುಗ್ರಹಾರ್ಥಂ ಸ್ವಶ್ಯಾತಿ ಸರ್ಗೋದಾನ, ತನ್ನ ಕಲ್ಯಾಣಕ್ಕಾಗಿ ಮತ್ತು ಅತಿಥಿಗಳ ಪಾತ್ರರ ಕಲ್ಯಾಣಕ್ಕಾಗಿ ದಾನವನ್ನು ಕೊಡುವುದು, ದಾನವನ್ನು ಮಾಡುವುದು, ಇದು ಅತಿಥಿ ಸಮಿಭಾಗ ವ್ರತ. ಅತಿಥಿಗಳನ್ನು ಕಂಡು ದಾನ ಕೊಡಬೇಕು ಅನ್ನುವಂತಹ ಭಾವ ಬರಬಾರದು, ಅಥವಾ ಅತಿಥಿಗಳನ್ನು ಕಂಡು ಶುದ್ಧ ಭೋಜನ ಮಾಡಬೇಕು ಅನ್ನುವಂತಹ ಭಾವ ಬರಬಾರದು. ಅತಿಥಿಗಳನ್ನು ಕಂಡು ನಾನು ಅತಿಥಿಗಳಂತಹ ಭೋಜನವನ್ನು ಮಾಡಬೇಕು ಅನ್ನುವಂತಹ ವಿಚಾರ ಬರಬೇಕು. ಅವರ ಭೋಜನ ಎಷ್ಟು ಶುದ್ಧೋ ನನ್ನದು ಕೂಡ ಅಷ್ಟೇ ಶುದ್ಧ ಇರಬೇಕು. ನಾನು ಶುದ್ಧವಾಗಿದ್ದೇನೆ ಅಂತಂದರೆ ಅತಿಥಿಗಳ ವ್ರತಗಳು ಕೂಡ ಶುದ್ಧವಾಗಿರಲಿಕ್ಕೆ ಸಾಧ್ಯ. ಇದು ಗೊತ್ತಿರಬೇಕು. ಆವಾಗ ಉದ್ದಿಷ್ಟ ದೋಷ ಹತ್ತುವುದಿಲ್ಲ ಅನ್ನುವಂತಹ ಅನುಭವ ಶ್ರಾವಕರಿಗೆ ಆಗಬರ್ತದೆ. ನಾನು ಶುದ್ಧವಾಗಿದ್ದೇನೆ ಅಂತಂದರೆ ಮುನಿಗಳಿಗೆ ಯಾವುದೇ ಪ್ರಕಾರದ ದೋಷ ಬರುವುದೇ ಇಲ್ಲ. ನಾನು ಮುನಿಗಳನ್ನು ಕುರಿತು ಆಹಾರ ತಯಾರು ಮಾಡ್ತೇನೆ ಅಂತಂದರೆ ನನಗೆ ದೋಷ ಬಂತು, ನಿಜವಾದ ಪಾತ್ರದಾನ ಅದು ಅಲ್ಲ, ಅದಕ್ಕೆ ಫಲವೂ ಕೂಡ ಅಲ್ಲಿ ಅಲ್ಲಿಲ್ಲ ಎಲ್ಲಿಲ್ಲ. ಅದಕ್ಕಾಗಿ ಇಲ್ಲೇನು ಹೇಳ್ತಾರೆ, ಎರಡನೇ ಪ್ರತಿಮಾಧಾರಿ ಶ್ರಾವಕರು ಎರಡು ಪ್ರತಿಮೆಗಳನ್ನು ತಕ್ಕೊಂಡಿದ್ದರೂ ಸಚಿತ್ತ ಪದಾರ್ಥಗಳ ತ್ಯಾಗಿಗಳೇನಲ್ಲ. ಸಚಿತ್ತ ತ್ಯಾಗ ಅಂತಕ್ಕಂಥದ್ದು ಐದನೇ ಪ್ರತಿಮಾದಲ್ಲಿದೆ. ಆದರೂ ಐದನೇ ಪ್ರತಿಮೆಯ ಅಭ್ಯಾಸವನ್ನು ಎರಡನೇ ಪ್ರತಿಮೆಯನ್ನು ಸ್ವೀಕಾರ ಮಾಡಿ ಅಥವಾ ಸ್ವೀಕಾರ ಮಾಡದೇ ಇದ್ದು ಶುದ್ಧ ಆಹಾರ ಅಚಿತ್ತ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಿರ್ದೋಷ, ಇಲ್ಲಾಂತಂದ್ರೆ ಪ್ರೋಷಧೋಪವಾಸ ಶಿಕ್ಷಾ ಯಾವುದಿದು ಭೋಗೋಪಭೋಗ ಪರಿಮಾಣ ಶಿಕ್ಷಾವ್ರತದ ಅತಿಚಾರ ಆಗಬಹುದು. ಸಚೇತನವಾದ ಹಸುರು ಫಲ ಎಲೆ ಇತ್ಯಾದಿಗಳನ್ನು ತಿನ್ನುವುದು ಇದು ಸಚಿತ್ತ ಆಹಾರ ಅತಿಚಾರ. ಸಚಿತ್ತ ಸಂಬಂಧ ಆಹಾರ ಸಚಿತ್ತ ಪದಾರ್ಥಗಳಿಂದ ಮುಚ್ಚಿದ ಅಥವಾ ಸಚಿತ್ತ ಎಲೆ ಮೊದಲಾದವುಗಳಲ್ಲಿ ಇಟ್ಟ ಆಹಾರ ಗ್ರಹಣೆ ಮಾಡುವುದು ಇದು ಕೂಡ ಅತಿಚಾರ. ಯಾವ ಪಾತ್ರೆಯಲ್ಲಿ ಜೀವಸಹಿತ ಏಕೇಂದ್ರಿಯ ಜೀವಸಹಿತ ವಸ್ತುಗಳನ್ನು ಇಟ್ಟಿದ್ದೇವೆ, ಉದಾಹರಣೆಗೆ ನೀರು, ಸೋಷಿದ ನೀರನ್ನು ಇಟ್ಟುಬಿಟ್ಟಿದ್ದೇವೆ, ಅದರಲ್ಲಿ ತ್ರಸ ಜೀವಿಲ್ಲ, ಆದರೆ ಏಕೇಂದ್ರಿಯ ಜೀವ ಇದ್ದೇ ಇದೆ. ಇನ್ನು ಆ ನೀರನ್ನು ಇಟ್ಟಿರತಕ್ಕಂತಹ ಪಾತ್ರೆಯ ಮೇಲೆ ಯಾವ ವಸ್ತುಗಳನ್ನು ಪ್ರಾಸುಕ್ ಮಾಡಿದ್ದೀವಿ ಅದನ್ನು ಅದರ ಮೇಲೆ ಇಟ್ಟುಬಿಡ್ತೇವೆ. ಇದು ಯಾವ ದೋಷ? ಎರಡನೇ ದೋಷ, ಸಚಿತ್ ಸಂಬಂಧ ಆಹಾರ. ಅಪ್ರಾಸುಕ ವಸ್ತುಗಳ ಮೇಲೆ ಪ್ರಾಸುಕ ವಸ್ತುಗಳನ್ನು ಇಟ್ಟು ತಿನ್ನೋದು, ಅಲ್ಲಿಂದ ಎತ್ತುಕೊಂಡು ಅವುಗಳನ್ನು ಉಪಯೋಗ ಮಾಡುವುದು, ಇದು ಸಚಿತ್ ಸಂಬಂಧ ಆಹಾರ. ಆ ಥರ ಯಾಕೆ ಹೇಳಿದರು? ಆ ಥರ ಯಾಕೆ ಹೇಳಿದರು ಅಂತಂದರೆ, ಅಪ್ರಾಸುಕ ವಸ್ತುವಿನಲ್ಲಿ ಪ್ರಾಸುಕ ವಸ್ತುವನ್ನು ಕೂಡಿಸಿತು ಅಂತಂದರೆ ಅದು ಪ್ರಕೃತಿಗೂ ಅನುಕೂಲ ಅಲ್ಲ, ಆರೋಗ್ಯಕ್ಕೂ ಅನುಕೂಲ ಅಲ್ಲ. ಅದು ಕಡಕ್ ನೀರು ಕಾಸಿದ್ದೀರಿ ಅಂತಿಟ್ಕೊಳ್ಳಿ, ಇನ್ನೊಂದು ಕಡೆಗೆ ಸೋಸಿದ ನೀರನ್ನು ಇಟ್ಟಿದ್ದೀರಿ. ಕಡಕ್ ನೀರನ್ನು ಸೋಸಿದ ನೀರಿನಲ್ಲಿ ಹಾಕಿ ಕುಡಿದ್ರೆ ಏನಾಗ್ತದೆ ನಿಮ್ಗೆ ಗೊತ್ತು? ಏನಾಗ್ತದೆ? ನೆಗಡಿ ಬರ್ತದೆ, ತಬ್ಬೆ ತುಳಿಬಹುದೇನು? ವೃತ್ತಿಕರಿಗೆ ಈ ಒಂದು ವ್ಯವಹಾರ ದೃಷ್ಟಿಯಿಂದಲೂ ಕೂಡ, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಯೋಚನೆ ಮಾಡಿ ಹೇಳಿದ್ದಾರೆ ಅನ್ನಬಹುದು, ಅಥವಾ ಅಹಿಂಸಾ ದೃಷ್ಟಿಯಿಂದಲೂ ಕೂಡ ಬಹಳ ಯೋಚನೆ ಮಾಡಿ ಹೇಳಿದ್ದಾರೆ ಅಂತ ಇಲ್ಲಿ ಹೇಳಬಹುದು. ಯಾವುದು? ಜೀವ, ಜೀವಹಿಂಸೆನೂ ಆಗ್ತದೆ. ಯಾಕೆಂದರೆ ಪ್ರಾಸುಕ ವಸ್ತು ಗರಂ ಇರ್ತದೆ, ಸಚಿತ್ತ ವಸ್ತು ಜೀವ ಸಹಿತ ಇರ್ತದೆ, ಅದು ತಂಪಿರ್ತದೆ. ಗರಂ ವಸ್ತುವನ್ನು ತಂಪಕ್ಕೆ ಸ್ಪರ್ಶ ಮಾಡಿದಾಗ ಇದು ತಂಪಾಗ್ತದೆ. ಇದರ ಪ್ರಭಾವ ಅದರ ಮೇಲೆ, ಅದರ ಪ್ರಭಾವ ಇದರ ಮೇಲೆ ಆಗಿ ಆಮೇಲೆ ಇದರಲ್ಲೂ ಕೂಡ ಸಮೂರ್ಛನ ಜೀವಿಗಳ ಉತ್ಪತ್ತಿ ಆಗಬಹುದು. ಯಾವ ಥರ? ಶೀತ ಉಷ್ಣ ವಾತಾವರಣದಲ್ಲಿ ಆದ ನಂತರ ಜೀವೋತ್ಪತ್ತಿ ಆಗ್ತದೆ ಅಲ್ಲ. ಬೇಸಿಗೆಗಾಲದಲ್ಲಿ ಮೊದಲ ಬಾರಿಗೆ ಯಾವಾಗ ಮಳೆ ಬೀಳ್ತದೆಯಲ್ಲ, ವಾತಾವರಣ ಎಲ್ಲ ಗರಂ ಇರ್ತದೆ. ಅಂಥ ಗರಂ ವಾತಾವರಣದಲ್ಲಿ ತಂಪ ಮಳೆ ಬಿತ್ತು ಅಂತಂದ್ರೆ ಜೀವೋತ್ಪತ್ತಿ ಬಹಳ ಜಲ್ದಿ ಆಗ್ತದೆ. ಮೋಡದ ನೀರು ಪ್ರಾಸುಕ, ಆದರೆ ಆ ನೀರು ಭೂಮಿಗೆ ಸ್ಪರ್ಶ ಮಾಡಿದಾಗ ಭೂಮಿ ಗರಂ, ಆಮೇಲೆ ವಾತಾವರಣದಲ್ಲಿ ಆ ನೀರೆಲ್ಲ ತಂಪಾಗಿ ಬಿಡ್ತದೆ ಗಾಳಿಯಿಂದ. ಅದು ತಂಪ, ಇದು ಗರಂ, ಇವು ಎರಡೂ ಕೂಡಿದಾಗ, ಮಣ್ಣು ಮತ್ತು ತಂಪಾದ ನೀರು ಕೂಡಿಕೊಂಡಾಗ ತಕ್ಷಣ ಸಮೂರ್ಛನ ಜೀವಿಗಳ ಉತ್ಪತ್ತಿ ಆಗ್ತದೆ. ಸಮೂರ್ಛನ ಕಪ್ಪೆಗಳನ್ನು ನೋಡಿರಬಹುದು, ಸೌಜ್ಞಿ ಪಂಚೇಂದ್ರಿಯ ಕಪ್ಪೆಗಳು ಕೂಡ ತಕ್ಷಣ ಉತ್ಪನ್ನ ಆಗ್ತವೆ. ಹಿಂಸೆ ಆಗ್ತದೆ ಅಲ್ಲ ಜೀವೋತ್ಪತ್ತಿ ಅಂದರೆ ಅಚಿತ್ತ ವಸ್ತು ಅದು ಕೂಡ ತ್ರಸ ಜೀವಿಗಳಿಂದ ಸಹಿತವಾಗಬಹುದು ಸಚಿತ್ತ ಸ್ಪರ್ಶದಲ್ಲಿ ಹೋದಾಗ. ಅದಕ್ಕೆ ಅದನ್ನು ಬೇರೆಡಬೇಕು, ಇದನ್ನು ಬೇರೆಡಬೇಕು. ಯಾವುದು ಅಚಿತ್ತಿದೆ ಅಚಿತ್ತ ರೂಪದಲ್ಲಿನೇ ಅದನ್ನು ಸೇವನೆ ಮಾಡಬೇಕು. ಸಚಿತ್ತ ಪದಾರ್ಥದ ಮೇಲೆ ಅಚಿತ್ತ ಪದಾರ್ಥವನ್ನು ಇಟ್ಟು ಆ ಸಂಪರ್ಕವನ್ನು ಮಾಡಿಸಿ ತಿನ್ನಬಾರದು, ಯಾಕೆಂದರೆ ಅದರೊಳಗೂ ಕೂಡ ಜೀವೋತ್ಪತ್ತಿ ಸಂಭಾವನೆ ಇದೆ. ಮತ್ತು ಅದು ಶೀತ ಆಯಿತು ಅಂತಂದರೆ ಆರೋಗ್ಯಕ್ಕೂ ಹಾನಿಕಾರಕವಿದೆ. ಸಚಿತ್ತದ ಪ್ರಭಾವ ಅಚಿತ್ತದ ಮೇಲೆ ಬಂತು ಅಂತಂದರೆ ಆರೋಗ್ಯ ಕೆಟ್ಟ ಹೋಗಬಹುದು, ನೆಗಡಿ ಆಗಬಹುದು. ಇನ್ನು ಕೆಲವೊಮ್ಮೆ ನೀರನ್ನು ಕೂಡಿಸುವಂಥ ಪ್ರಸಂಗ ಬರ್ತದೆ. ನೀರನ್ನು ಯಾವುದನ್ನು ಯಾವುದರಲ್ಲಿ ಕೂಡಿಸಬೇಕು? ಕುದಿಸಿ ಆರಿಸಿದ ನೀರನ್ನು ಕುದಿಸಿದಂತಹ ನೀರಿನಲ್ಲಿ ಕೂಡಿಸಿದರೆ ಏನು ಹಾನಿ ಇಲ್ಲ, ಆದರೆ ಕುದಿಸದೇ ಇರತಕ್ಕಂತಹ ತಂಪು ನೀರನ್ನು ಕುದಿಸಿರುವಂತಹ ನೀರಿನಲ್ಲಿ, ಅದು ತಂಪವೇ ಇರಲಿ ಅಥವಾ ಬೆಚ್ಚಗಿರಲಿ ಗರಂ ಇರಲಿ, ಅದರೊಳಗೆ ಕೂಡಿಸಿತು ಅಂತಂದ್ರೆ ಹಾನಿ ಇದೆ, ಆರೋಗ್ಯಕ್ಕೆ ಹಾನಿ ಇದೆ, ಮತ್ತು ಜೀವ ಹಿಂಸೆಯನ್ನೂ ಆಗಬಹುದು. ತಕ್ಷಣ ಜೀವಿಗಳ ಉತ್ಪತ್ತಿ, ಸಮೂರ್ಛನ ಜೀವಿಗಳ ಉತ್ಪತ್ತಿ ಆಗ್ತದೆ, ಯೋನಿಸ್ಥಾನ ನಿರ್ಮಾಣ ಆಗ್ತದೆ, ದ್ವೀಂದ್ರಿಯ ಜೀವಿಗಳ ಉತ್ಪತ್ತಿ ಆಗಬಹುದು. ಅದಕ್ಕಾಗಿ ಭೋಗೋಪಭೋಗ ಪರಿಮಾಣ ವ್ರತದ ಅತಿಚಾರಗಳನ್ನು ಹೇಳುವಾಗ ಈ ಇಷ್ಟು ದೋಷಗಳಿಂದ ನಾವು ಪರಿಚಿತರಾಗಿದ್ದು ಆ ದೋಷಗಳನ್ನು ತ್ಯಾಗ ಮಾಡಿ ಪಾಲನೆ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಎರಡನೇ ಪ್ರತಿಮಾದ ಧಾರಿಯ ಭೋಗೋಪಭೋಗ ಪರಿಮಾಣ ಶಿಕ್ಷಾವ್ರತ ನಿರ್ದೋಷ ಪಾಲನೆ ಆಗುತ್ತೆ. ಸಚಿತ್ತಾಹಾರ, ಸಚಿತ್ತ ಸಂಬಂಧಾಹಾರ. ಸಚಿತ್ತ ಆಹಾರ ಅಂತಂದ್ರೆ ಫಲ, ಹಸುರು, ಎಲೆ ಇತ್ಯಾದಿ. ಸಚಿತ್ತ ಸಂಬಂಧಾಹಾರ ಅಂತಂದ್ರೆ ಸಚಿತ್ತ ಪದಾರ್ಥಗಳಿಂದ ಮುಚ್ಚಿದ ಅಥವಾ ಸಚಿತ್ತ ಎಲೆ ಮೊದಲಾದವುಗಳಲ್ಲಿಟ್ಟಂತ ಆಹಾರ. ಇನ್ನು ಸಚಿತ್ತ ಸಮ್ಮಿಶ್ರಾಹಾರ, ಸಚಿತ್ತ ಪದಾರ್ಥದೊಡನೆ ಕೂಡಿರುವ ಆಹಾರ ಸೇವನೆ. ಇದು ಮಿಕ್ಸ್ ಆಯಿತು, ಸಚಿತ್ತ ಪದಾರ್ಥದೊಡನೆ ಕೂಡಿರುವ ಆಹಾರ ಸೇವನೆ. ಒಂದು ಪ್ರಾಸುಕಿದೆ, ಒಂದು ಅಪ್ರಾಸುಕಿದೆ, ಎರಡೂ ಕೂಡಿತು ಅಂತಂದ್ರೆ ಅದು ಸಮ್ಮಿಶ್ರ ಆಯಿತು. ಕೂಡಿಸಿ ತಿನ್ನುವುದು, ಸಂಪರ್ಕದಿಂದಲ್ಲಿ ಇಟ್ಟು ತಿನ್ನುವುದು, ಅಥವಾ ಸಚಿತ್ತವನ್ನೇ ತಿನ್ನುವುದು, ಎಲ್ಲ ಅತಿಚಾರಗಳಿವೆ. ಇನ್ನು ಅಭಿಷವ ಆಹಾರ, ಅಭಿಷವ ಆಹಾರ ನೋಡಿ, ಎರಡು ಪ್ರತಿಮೆಗಳನ್ನು ಯಾರು ಪಾಲನೆ ಮಾಡ್ತಾರಲ್ಲ, ಐದನೇ ಪ್ರತಿಮೆಯನ್ನು ಪಾಲನೆ ಮಾಡೋದೇನು ಕಷ್ಟ ಅಲ್ಲ, ಇಷ್ಟ ಮಾಡೋದಿದೆ. ಈ ಅತಿಚಾರಗಳನ್ನು ತ್ಯಾಗ ಮಾಡಿತು ಅಂತಂದ್ರೆ ಮುಗಿಯಿತು ಐದನೇ ಪ್ರತಿಮಾಧಾರಿ. ಇನ್ನು ಮಧ್ಯದಲ್ಲಿ ಪ್ರೋಷಧೋಪವಾಸ ಪ್ರತಿಮಾ ಇದೆ, ಮತ್ತೊಂದು ಮೂರನೇ ಪ್ರತಿಮೆ ಸಾಮಾಯಿಕ ಪ್ರತಿಮೆ ಇದೆ. ಸಾಮಾಯಿಕದಲ್ಲಿ ಒಂದು ಸಲ ಹೆಚ್ಚು ಸಾಮಾಯಿಕ ಮಾಡುವಂತಹ ವಿಧಿ ಮೂರನೇ ಪ್ರತಿಮೆಯಲ್ಲಿದೆ, ಮೂರು ಸಲ. ಎರಡನೇ ಪ್ರತಿಮೆಯಲ್ಲಿ ಎರಡು ಸಲ ಸಾಮಾಯಿಕ, ಮೂರನೇ ಪ್ರತಿಮೆಯಲ್ಲಿ ಮೂರು ಸಲ ಸಾಮಾಯಿಕ. ಆಮೇಲೆ ನಾಲ್ಕನೇ ಪ್ರತಿಮೆ ಪ್ರೋಷಧೋಪವಾಸ, ಪ್ರೋಷಧೋಪವಾಸ ಇಲ್ಲೂ ಇದೆ ಅಲ್ಲೂ ಇದೆ. ಈ ಎರಡೂ ಪ್ರೋಷಧೋಪವಾಸ ಅನ್ನುವಂತಹ ಎರಡು ವೃತ್ತಗಳಿಗೆ ವ್ಯತ್ಯಾಸ ಏನು ಅಂತಂದ್ರೆ, ಅಲ್ಲಿ ಒಂದು ವಿಧಿ ಇದೆ, ಮಧ್ಯಮ ಉತ್ಕೃಷ್ಟ ಮಧ್ಯಮ ಜಘನ್ಯ ಅನ್ನುವಂತಹ ವಿಧಿ ಇದೆ. ಆ ವಿಧಿಯ ಅನುಸಾರವಾಗಿ ಕಂಪಲ್ಸರಿ ಅದನ್ನ ಮಾಡಿ ಮಾಡ್ತಾನೆ ನಾಲ್ಕನೇ ಪ್ರತಿಮೆಯಲ್ಲಿ. ಅದು ಶಕ್ತಿಗೆ ತಕ್ಕಂತೆ ಮಾಡಬೇಕು, ಉತ್ತಮ ವಿಧಿ, ಮಧ್ಯಮ ವಿಧಿ, ಜಘನ್ಯ ವಿಧಿ, ಶಕ್ತಿಗೆ ತಕ್ಕಂತೆ. ಇಲ್ಲಿಯೂ ಮಾಡ್ತಾನೆ, ಎಲ್ಲಿ? ಎರಡನೇ ಪ್ರತಿಮೆಯಲ್ಲಿ. ಪ್ರೋಷಧೋಪವಾಸ ಭೋಗೋಪಭೋಗ ಬಂತಲ್ಲ ಮೇಲೆ, ಪ್ರೋಷಧೋಪವಾಸ ಇಲ್ಲಿಯೂ ಕೂಡ ಮಾಡ್ತಾನೆ. ಅದಕ್ಕೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಏನು? ಅದು ಸ್ವಲ್ಪ ಉತ್ಕೃಷ್ಟ ಇದೆ, ಇದು ಸ್ವಲ್ಪ ಮಧ್ಯಮ ಇದೆ. ಇದು ಅದರ ಭೂಮಿಕೆ ಅಂತ ಹೇಳಬಹುದು. ಅದು ನಿಜವಾದ ಪ್ರೋಷಧೋಪವಾಸ ಪ್ರತಿಮೆ ಅಂತ ಅನ್ನಬಹುದು. ಇಲ್ಲಿ ಪ್ರೋಷಧೋಪವಾಸ ಮಾಡಿದ ದಿನ ಆರಂಭ ಸಾರಂಭ ಇತ್ಯಾದಿ ಕಾರ್ಯಗಳನ್ನು, ಪಂಚಪಾಪಗಳನ್ನು ಕಡಿಮೆ ಮಾಡ್ತಾನೆ, ಕಡಿಮೆ ಅವಶ್ಯ ಮಾಡ್ತಾನೆ. ಆದರೆ ಅಲ್ಲಿ ಅವುಗಳನ್ನು ಸರ್ವಥಾ ಬಿಟ್ಟು ಎರಡು ದಿವಸ ಸ್ವಾಧ್ಯಾಯ, ತತ್ವ ಚಿಂತನೆ, ಸತ್ಸಂಗ, ಚಿಂತನ್ ಮನನ್ ಮಾಡುವುದರಲ್ಲಿ ಕಾಲನ್ನು ಕಳೀತಾನೆ ನಾಲ್ಕನೇ ಪ್ರತಿಮೆಯಲ್ಲಿ. ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಅಭ್ಯಾಸ ಅಲ್ಲಿರ್ತದೆ, ಹೆಚ್ಚಿನ ಪಾಲನೆ ಅಲ್ಲಿರ್ತದೆ. ಇಲ್ಲಿ ಸಾಮಾನ್ಯ ಇದ್ರೆ ಅಲ್ಲಿ ವಿಶೇಷ ಇರ್ತದೆ, ಇಷ್ಟು ಅಂತರ ಇದರಲ್ಲಿ ಇದೆ. ಅಭಿಷವ ಆಹಾರ ನಾಲ್ಕನೇ ದೋಷ, ಇಂದ್ರಿಯಗಳಿಗೆ ಮದ ಉಂಟು ಮಾಡುವ ಬೇಗ ಪಚನವಾಗದ ಪದಾರ್ಥಗಳನ್ನು ತಿನ್ನುವುದು ಇದು ಅಭಿಷವ ಆಹಾರ ಅತಿಚಾರ. ಅಭಿಷವ ಅಂದರೆ ಅಪಕ್ವ ಅಥವಾ ದುಪ್ಪಕ್ವಲ್ಲ, ಹಾ ದುಪ್ಪಕ್ವದು. ಅಭಿಷವ ಅಂದರೆ ಇಂದ್ರಿಯಗಳಿಗೆ ಮದವನ್ನುಂಟು ಮಾಡತಕ್ಕಂತಹ ಪದಾರ್ಥಗಳು, ಪಚನವಾಗದಂತಹ ಪದಾರ್ಥಗಳನ್ನು ತಿನ್ನುವುದು. ಉದಾಹರಣೆಗೆ ಗರಿಷ್ಠ ಪದಾರ್ಥಗಳು, ಇಂದ್ರಿಯಗಳಿಗೆ ಮದವನ್ನು ಉಂಟು ಮಾಡತಕ್ಕಂತಹ ಪದಾರ್ಥ ಅಂತಂದರೆ ಸಾಮಾನ್ಯವಾಗಿ ಅತಿ ಖಾರವಾದ ಪದಾರ್ಥಗಳು, ಅತಿ ಸಿಹಿಯಾದ ತಿಂಡಿಗಳು, ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿತ್ತು ಅಂತಂದರೆ ಅಭಿಷವ ಆಹಾರ ಆಗ್ತದೆ. ದುಪ್ಪಕ್ವಾಹಾರ, ಹೆಚ್ಚು ಪಕ್ವವಾದ ಬೇಯದ ಹಣ್ಣಾದ ಸುಟ್ಟ ಪದಾರ್ಥಗಳ ಸೇವನೆ. ಹೆಚ್ಚು ಕೊದ್ದು ಹೋಗಿದೆ, ಹೆಚ್ಚು ಪಕ್ವ ಆಯ್ತಂತಂದ್ರೆ ಕರಗಾಗ್ತದೆ ಅದು. ಯಾವುದೇ ವಸ್ತು ತುಪ್ಪಾಗಲಿ ಹೆಚ್ಚು ಕಾಯಿಸ್ತು ಅಂತಂದ್ರೆ ಅದು ಕೂಡ ಕರಗಾಗಿಬಿಡ್ತದೆ, ಸುಡ್ತದೆ, ಸುಟ್ಟು ಕೆಳಗಡೆ ಕೂತ್ಕೊಳ್ತದೆ, ಅದು ದುಪ್ಪಕ್ವ. ರೊಟ್ಟಿ ಅದನ್ನು ಜಾಸ್ತಿ ಬೇಯಿಸಿತು ಅಂತಂದ್ರೆ ಅದು ಕೂಡ ಸುಟ್ಟು ಹೋಗ್ತದೆ, ಕಪ್ಪು ಕಪ್ಪು ಕಲಿಗಳು ಬಂದುಬಿಡ್ತವೆ ಅದಕ್ಕೆ, ರೊಟ್ಟಿಗೆ ಅದು ನುಕ್ಸಾನ, ಶರೀರಕ್ಕೆ ನುಕ್ಸಾನ್ ಅದು. ಹೆಚ್ಚು ಪಕ್ವವಾದ ಬೇಯಾದ ಅಥವಾ ಕಚ್ಚಾ ಇದೆ, ಸರಿಯಾಗಿ ಬೇಯಲಿಲ್ಲ, ಸರಿಯಾಗಿ ಬೇಯಬೇಕು. ಸರಿಯಾಗಿ ಬೇಯಬೇಕು ಅಂತಂದ್ರೆ ಬೇದ್ ಬಿಟ್ಟೇರಿ ಮತ್ತೆ ಕಚ್ಚಾ ಯಾಕೆ ಮಾಡಿದ್ದೀರಿ ಅಂತ. ಸರಿಯಾಗಿ ಬೇಯಿಸಬೇಕು. ಬೇಯಿಸಬೇಕು ಕಚ್ಚಾ ಇತ್ತು ಅಂತಂದ್ರೆ ನುಕ್ಸಾನ್ ಮಾಡಲ್ಲ, ಗ್ಯಾಸ್ ಆಗ್ತದೆ ಅದರಿಂದ. ರೊಟ್ಟಿ ಆಗಲಿ ಹಣ್ಣಾಗಲಿ ಸರಿಯಾಗಿ ಕುದಿಯಲಿಲ್ಲ ಅಂತಂದ್ರೆ, ಕಚ್ಚಾ ಉಳಿತು ಅಂತಂದ್ರೆ ನುಕ್ಸಾನ್ ಮಾಡ್ತದೆ. ಅದು ಏನೇನು ಪರಿಣಾಮ ಆಗ್ತವೆ? ಅನ್ನ ಕಚ್ಚಾ ಇತ್ತು ಅಂತಂದ್ರೆ ಪಚನಾಗಂಗಿಲ್ಲ, ರೊಟ್ಟಿ ಕಚ್ಚಾ ಇತ್ತು ಅಂತಂದ್ರೆ ಪಚನಾಗಲ್ಲ, ಕಾಯಿಪಲ್ಯ ಕಚ್ಚಾ ಇತ್ತು ಅಂತಂದ್ರೆ ಪಚನಾಗಲ್ಲ. ಅವೆಲ್ಲ ಹಣ್ಣಾಗದ, ಹಣ್ಣಾಗದ ಅಂದರೆ ಕಚ್ಚಾ ಇದ್ದಿರತಕ್ಕಂಥ ಪದಾರ್ಥ. ಹಣ್ಣಾಗದ ಯಾವುದೇ ಫಲ ಹಣ್ಣಾಗದ ಅನ್ಕದಾರಲ್ಲ, ಕುದದಂದ್ರೆ ಪಕ್ವ, ಪಕ್ವ ಹಣ್ಣಾಗದ ಕಚ್ಚಾ ಪದಾರ್ಥ. ಹಣ್ಣಾಗದ ಅಂದ್ರೆ ಏಕದಂ ಕಚ್ಚಾ ಇರ್ತವಲ್ಲ, ನೋಡಿ ಹೆಚ್ಚು ಪಕ್ವವಾದ ಅಂದ್ರೆ ಏನು, ಹೆಚ್ಚು ಪಕ್ವವಾದ ಅತಿ ಕುದಿಸ್ತು ಅಂದ್ರೆ ಅದು ಸುಟ್ಟದ್ದು ಅಂದ್ರೆ, ಕುದಿಸುವಂತ ವಸ್ತು ಹೆಚ್ಚು ಕುದೀತು ಅಂತಂದ್ರೂ ಸುಡ್ತದೆ, ಅತಿ ಕುದಿತಂದ್ರೆ ಸುಡ್ತದಿಲ್ಲ, ಅನ್ನ ಎಲ್ಲ ಸುಡ್ತದೆ ಕೆಳಗೆ, ಅದು ಅತಿ ಹೆಚ್ಚು ಪಕ್ವ, ಅತಿ ಪಕ್ವ, ಅತಿ ಪಕ್ವ ಆಯ್ತದ್ದು. ಹಣ್ಣಾಗದ ಅಂದ್ರೆ ಯಾವ ವಸ್ತು ಹಣ್ಣಾಗಿಲ್ಲ ಅಂಥ ವಸ್ತು, ಅಂದರೆ ಪಕ್ವವಾಗಿಲ್ಲ, ಇನ್ನೂ ಪ್ರೌಢಾವಸ್ಥೆಗೆ ಬಂದಿಲ್ಲ, ಕಾಯಿಪಲ್ಲೆ ಆಗಲಿ ಹಣ್ಣು ಹಂಪಲಾಗಲಿ ಯಾವುದು ವಸ್ತು ಕಚ್ಚಾ ಇರುವಾಗ ಅದನ್ನು ಬಳಸಿಕೊಂಡಿತ್ತು ಅಂತಂದ್ರೂ ದೋಷಿದೆ. ಈಗ ಉದಾಹರಣೆ ಸೌತೆಕಾಯಿ ಇದೆ ಅಂತ ಇಟ್ಕೊಳ್ಳಿ, ಇದು ಇನ್ನೂ ಅದು ಬಲ್ತಿಲ್ಲ ಅಂದ್ರೇನು ಹಣ್ಣಾಗಿಲ್ಲ, ಬಲ್ತಿಲ್ಲ ಅಂತಂದ್ರೂ ಹಣ್ಣಾಗಿಲ್ಲ. ಹಣ್ಣಾಗದ ಅಂಥ ವಸ್ತುಗಳನ್ನು ಕೂಡ ಸೇವನೆ ಮಾಡಬಾರದು, ಯಾಕೆಂದ್ರೆ ಅದರೊಳಗೆ ಸಾಧಾರಣ ವನಸ್ಪತಿ ಜೀವಿಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಮಾವಿನ ಹಣ್ಣು ಅತಿ ಕಚ್ಚಾ ಇರುವಾಗ, ಸಣ್ಣದಿರುವಾಗ ಅದು ತಿನ್ನಲಿಕ್ಕೆ ಯೋಗ್ಯ ಅಲ್ಲ, ಆದರೂ ತಿಂತೇವೆ ಅಂತಂದ್ರೆ ಅದು ದೋಷ. ಇನ್ನು ಉಪ್ಪಿನಕಾಯಿ ಹಾಕುವಂತಹ ಸಂದರ್ಭದಲ್ಲೂ ಕೂಡ ಅದು ಕಚ್ಚಾ ಇರ್ತದೆ ಅಂಥದಲ್ಲ, ಅದಂತೂ ತಿನ್ನಲಿಕ್ಕೆ ಯೋಗ್ಯ ಆಯಿತು. ಅದಕ್ಕಿಂತ ಮೊದಲಿನ ಅವಸ್ಥೆ ಮಿಡಿಗಾಯಿ, ಹಣ್ಣಾಗದ ಅಂದರೆ ಮಿಡಿಗಾಯಿ ಎಳೆ, ಹಣ್ಣಾದ ಅಂತಂದ್ರೆ ಪಕ್ವವಾದ ಪ್ರೌಢಾವಸ್ಥೆಗೆ ಬಂಧ ಅನ್ನುವಂಥ ಅರ್ಥ. ಮಿಡಿಗಾಯಿ ಯಾರು ತಿಂತಾರೆ? ತಿನ್ನುವುದಿಲ್ಲ, ಆದರೂ ಕೂಡ ತಿನ್ನುವಂತ ಪ್ರಸಂಗ ಬರ್ತದೆ ಕೆಲವೊಮ್ಮೆ. ರುಚಿ ಆಯ್ತು ಅಂತಂದ್ರೆ ಅದನ್ನು ತಿಂತೀವಲ್ಲ. ಎಳಗಾಯಿ ಗೊಟ್ಟಾಗುಕ್ಕಿಂತ ಪೈಲ. ಉಪ್ಪಿನಕಾಯಿ ಯಾವಾಗ ಮಾಡ್ತಾರು? ಗೊಟ್ಟಾದ ನಂತರ ಉಪ್ಪಿನಕಾಯಿ ಹಾಕ್ತಾರ. ಗೊಟ್ಟಾಗುಕ್ಕಿಂತ ಮೊದಲು ಅದು ಎಳಕಿರ್ತದೆ, ಅದು ಕೂಡ ದೋಷಪೂರ್ಣಿದೆ. ದುಪ್ಪಕ್ವ ಆಹಾರ ಅಂತ ಇದ್ದಾರಲ್ಲ, ಅದು ಇನ್ನೂ ಪಕ್ವವಾಗಿಲ್ಲ, ಕಚ್ಚಾ ಇದೆ. ಅಂಥ ಅವಸ್ಥೆಯಲ್ಲಿ ತಿನ್ನುವುದು, ಸೇವನೆ ಮಾಡುವುದು ಅತಿಚಾರ ದೋಷ. ಸುಟ್ಟ ಪದಾರ್ಥಗಳ ಸೇವನೆ ಸುಟ್ಟಿದೆ. ಇನ್ನು ಕೆಲವೊಂದು ಪದಾರ್ಥಗಳನ್ನು ಸುಟ್ಟ ತಿಂತಾರೆ, ಅದಲ್ಲ, ಅತಿ ಸುಟ್ಟಿತು, ಕರಗಾಯಿತು. ಸುಟ್ಟ ಪದಾರ್ಥ ಅತಿ ಸುಟ್ಟಿತು, ಮೆಕ್ಕಿತೆನೆ ಆಗಲಿ ಅಥವಾ ಶೇಂಗಾಕಾಯಿ ಆಗಲಿ ಕಾಳಾಗಲಿ ಅಥವಾ ಅಳ್ಳಾಗಲಿ ಅತಿ ಸುಡ್ತವಲ್ಲ ಮಾಡುವಾಗ, ಅದು ಅತಿ ಪಕ್ವ ಆಗಬಾರದು. ಅದಕ್ಕೂ ದುಪ್ಪಕ್ವ ಅಂತಂದ್ರೆ ಇದೆಲ್ಲ ಬಂತು ನೋಡ್ರಿ. ಎಲ್ಲಾ ಪದಾರ್ಥಗಳು ದುಪ್ಪಕ್ವದಲ್ಲಿ ಏನೇನು ತಗೊಂಡ್ರು ಅತಿ ಪಕ್ವವಾದದ್ದು ಅಥವಾ ಬೇದೆ ಇರತಕ್ಕಂಥದ್ದು, ಹಣ್ಣಾಗದೇ ಇರತಕ್ಕಂಥದ್ದು ಅತಿ ಎಳಕ, ಅಥವಾ ಸುಟ್ಟಿರತಕ್ಕಂಥದ್ದು ಅತಿ ಸುಟ್ಟಿರುವುದು. ಈ ಕಾಳ ಮೆಕ್ಕಿತೆನೆ ಎಲ್ಲ ಸುಟ್ಟನೂ ತಿಂತಾರೆ, ಕಚ್ಚಾ ಇದನ್ನು ಸುಡ್ತಾರೂ ತಿಂತಾರೆ. ಅತಿ ಸುಟ್ಟಿತು ಅಂತಂದ್ರೆ ಕರಗಾಗಿಬಿಡುತ್ತೆ, ತಿನ್ನಲಿಕ್ಕೆ ಯೋಗ್ಯನೂ ಅಲ್ಲದು. ಅಂಥದನ್ನ ಸೇವನೆ ಮಾಡುವುದು ಇದು ದೋಷ. ಅಂದ್ರೆ ನೋಡಿ ಎಷ್ಟು ಜಾಗರೂಕತೆಯಿಂದ ವೃತ್ತಿಕರು ಇರಬೇಕು, ಯಾವ ತರದಿಂದ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ, ಶರೀರ ಧರ್ಮಕ್ಕೆ ಸಾಧನ. ಇದರಲ್ಲಿ ಆರೋಗ್ಯ ಉಳಿಯಿತು ಅಂತಂದ್ರೆ ಸಂಯಮ ಪಾಲನ ಆಗ್ತದೆ, ಅನಾರೋಗ್ಯ ಆಯಿತು ಅಂತಂದ್ರೆ ಸಂಯಮ ಪಾಲನ ಆಗುವುದೇ ಇಲ್ಲ. ಅದಕ್ಕಾಗಿ ಸುಟ್ಟಂತ ವಸ್ತುಗಳನ್ನು ತಿತ್ತು ಅಂತಂದ್ರೆ ಹೊಟ್ಟೆ ಕೆಟ್ಟು ಹೋಗ್ತದೆ, ಆ ದಿವಸ ಸಂಯಮ ಪಾಲನೆ ಆಗುಲ್ಲ, ವಿಕಲ್ಪಗಳಾಗಲಿಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಇದನ್ನೆಲ್ಲ ಹೇಳಿರುವುದು. ಇವು ಭೋಗೋಪಭೋಗ ಪರಿಮಾಣದ ಐದು ಅತಿಚಾರಗಳು. ಇನ್ನು ಅತಿಥಿ ಸಂವಿಭಾಗ ಶಿಕ್ಷಾವೃತದ ಐದು ಅತಿಚಾರಗಳು ಯಾವುವು? ಒಂದನೇದು ಸಚಿತ್ ನಿಕ್ಷೇಪ, ಎರಡನೆಯದು ಸಚಿತ್ತಾಪಿಧಾನ, ಮೂರನೆಯದು ಪರವ್ಯಪದೇಶ, ನಾಲ್ಕನೆಯದು ಮಾತ್ಸರ್ಯ, ಐದನೆಯದು ಕಾಲಾತಿಕ್ರಮ. ಇವು ಐದು ಅತಿಚಾರಗಳು. ತಿಳ್ಕೊಳ್ಳೋಣ ಒಂದೊಂದನ್ನ. ಸಚಿತ್ತ ನಿಕ್ಷೇಪ. ಹಸಿ ತಾವರೆ ಎಲೆ ಇತ್ಯಾದಿಗಳ ಮೇಲಿಟ್ಟ ಆಹಾರ ಕೊಡುವುದು ಅತಿಥಿ ಸಮೀಭಾಗ. ಮೇಲೇನು ಹೇಳಿದ್ರಲ್ಲ ಅದು ಸ್ವಂತಕ್ಕಾಗಿ ಆಯಿತು. ಇನ್ನು ಅತಿಥಿ ಸಮೀಭಾಗ, ಪರರಿಗೆ ಕೊಡುವಾಗ, ಅತಿಥಿಗಳಿಗೆ ಕೊಡುವಾಗ ಎಂತ ಆಹಾರವನ್ನು ಕೊಡಬೇಕು, ಯಾವುದನ್ನು ಕೊಟ್ಟಾಗ ದೋಷ, ಯಾವುದನ್ನು ಕೊಟ್ಟಾಗ ನಿರ್ದೋಷ, ಇದನ್ನು ತಿಳ್ಕೊಳ್ಳೋದಿದೆ. ಹಸಿ ತಾವರೆಯ ಮೇಲೆ ಅಥವಾ ಯಾವುದೇ ಒಂದು ಬಾಳೆ ಎಲೆ ಮೇಲೆ ಅಥವಾ ಯಾವುದೇ ಒಂದು ತಪ್ಪಲಿನ ಮೇಲೆ, ಸಚಿತ್ತ ತಪ್ಪಲುಗಳು, ವನಸ್ಪತಿ ತಪ್ಪಲುಗಳು ಅಥವಾ ಕಾಯಿಪಲ್ಲೆಗಳು ಏನಾದರೂ ಅಲ್ಲಿ ಇಟ್ಟಿತ್ತು ಮತ್ತು ಅದರ ಮೇಲೆ ಬಿಸಿ ವಸ್ತುಗಳನ್ನು ಇಟ್ಟು ಕೊಟ್ಟಿತ್ತು ಅಂತಂದ್ರೆ ಅದು ಸಚಿತ್ತ ನಿಕ್ಷೇಪ ಆಹಾರ, ಮೇಲಿಟ್ಟ ಆಹಾರ ಅಂತ ಹೇಳ್ತಾರೆ. ನಿಕ್ಷೇಪ ಅಂದ್ರೆ ಇಟ್ಟ, ಮೇಲೆ ಇಟ್ಟು ಕೊಡುವ ಆಹಾರ. ಎರಡನೆಯದು ಸಚಿತ್ತಾಪಿಧಾನ ಆಹಾರ. ಇದರಲ್ಲಿ ಮುಖ್ಯವಾಗಿ ಬಾರಿ ಬಾರಿಗೆ ಆಗುವಂಥದ್ದಂತಂದ್ರೆ ಈ ನೀರಿನ ಕೊಡದ ಮೇಲೆ, ನೀರಿನ ಕೊಡ ಅಥವಾ ನೀರಿನ ಪಾತ್ರೆ ಇಟ್ಟಿರ್ತಾರಲ್ಲ, ಅದರ ಮೇಲೆ ಕುದಿಸಿರುವಂತಹ ಯಾವುದೇ ವಸ್ತುವನ್ನ ಮೇಲಿಟ್ಬಿಡುದು. ಮೇಲಿಟ್ಟರಲ್ಲ ಸಂಬಂಧ ಬಂತು, ಸಚಿತ್ತ ಅಚಿತ್ತದ ಸಂಬಂಧ ಬಂತು. ನೆಲದ ಮೇಲೆ ಇಡುವುದರಿಂದ ಸಂಬಂಧ ಬರ್ತದೆ. ನೆಲ ಸಚಿತ್ತಿದೆ, ತಂಪಿದೆ. ಆಮೇಲೆ ಅನ್ನ ಕುದಿಸಿ ನೆಲದ ಮೇಲೆ ಇಟ್ಟು ದೋಷ ಬಂತು. ಹಾಲು ಬಿಸಿ ಮಾಡಿ ನೆಲದ ಮೇಲೆ ಇಟ್ಟು, ನೀರು ಬಿಸಿ ಮಾಡಿ ಲೋಟ ಏನ್ ಮಾಡಿತು ನೆಲದ ಮೇಲೆ ಇಟ್ಬಿಡ್ತು. ನೆಲ ಗಾರ್ ಇರ್ತದೆ, ಫರ್ಶಿ ಇರ್ತದೆ, ಅದು ಕೂಡ ಸಚಿತ್ತ ಸಂಬಂಧ. ಅದಕ್ಕಂತೂ ಮನೆ ಮೇಲೆ ಯಾಕೆ ಇಡ್ತಾರೆ? ಮನೆಯ ಮೇಲೆ ಇಡುವುದರಿಂದ ಯಾವುದೂ ದೋಷ ಬರಲ್ಲ. ಕುದಿಸಿರ್ತಕ್ಕಂಥ ಎಲ್ಲಾ ಆಹಾರ ಸಾಮಗ್ರಿಗಳನ್ನು ಮನೆಯ ಮೇಲೆ ಇಡುವಂತಹ ಪದ್ಧತಿ ಇದೆ. ಮನೆಯ ಮೇಲೆ ಇಡುವಂತಹ ಪದ್ಧತಿ ಇದೆ. ಇನ್ನು ಮನೆ ಇರೋಲ್ಲಲ್ಲ, ಮನೆಯೊಳಗೆ ಮನೆಯೇ ಇಲ್ಲ. ಬರ್ಷನ್ ಕಟ್ಟಿ ಮ್ಯಾಗ ಅದು ಕೂಡ ಪಾಷಾನ. ಇನ್ನು ಡೈಲಿ ಇಟ್ಟು 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 ಅದರಲ್ಲಿ ಕಾದ ಪ್ರಾಸುಕ ಆಗಿರ್ತದೆ ಅದು ಕೂಡ. ದೋಷ ಇಲ್ಲ, ಆದರೂ ಕೂಡ ಫರ್ಷಿ ಅದು ಏಕೇಂದ್ರಿ ಜೀವ ಪೃಥ್ವಿ ಕಾಯಿ. ಇಲ್ಲ ಇಲ್ಲ, ಹಂಗ ಹೋಗಲ್ಲ. ಅದು ಪೃಥ್ವಿ ಕಾಯಿಕ ಜೀವಿಗಳ ಅವಗಾಹನ ಘನಾಂಗುಲದ ಅಸಂಖ್ಯಾತ ಭಾಗ ಪ್ರಮಾಣದಲ್ಲಿ ಒಂದೊಂದು ಶರೀರಧಾರಿ ಜೀವಿಗಳು ಇರುತ್ತವೆ. ಘನಾಂಗುಲದ ಅಸಂಖ್ಯಾತ ಭಾಗ ಪ್ರಮಾಣದಲ್ಲಿ ಅವುಗಳ ಶರೀರದ ಆಕಾರ ಇದೆ. ಘನಾಂಗುಲ ಅಂದರೆ ಇದು ಘನಾಂಗುಲ ಅನಿಸಿಕೊಳ್ತದೆ, ಇದು ಘನಾಂಗುಲ. ಇದರ ಅಸಂಖ್ಯಾತ ಭಾಗ ಮಾಡುವುದು ಎಷ್ಟು ಸಣ್ಣ ಸಣ್ಣ ಕಣಗಳದು, ಇಷ್ಟು ಕಲ್ಲು ಅಂತ ಇಟ್ಕೊಳ್ಳಿ, ಅದರದ ಅಸಂಖ್ಯಾತ ಪಾರ್ಟ್ ಮಾಡುವುದು. ಒಂದು ಕಲ್ಲು ಅಖಂಡ ಎಲ್ಲ ಒಂದೇ ಜೀವ ಅಂತಲ್ಲ, ಆ ಥರ ಇರುವುದೇ ಇಲ್ಲ. ಯಾವ ಜೀವನು ಅಷ್ಟು ದೊಡ್ಡ ಜೀವ ಇರುವುದೇ ಇಲ್ಲ. ಪೃಥ್ವಿ ಕಾಯಕ ಜೀವಿಗಳ ಶರೀರದ ಅವಗಾಹನ ಘನಾಂಗುಲದ ಅಸಂಖ್ಯಾತ ಪ್ರಮಾಣದಲ್ಲಿ ಇರ್ತವೆ. ಅಂದರೆ ಜಗನ್ಯ ಅವಗಾಹನ, ಉತ್ಕೃಷ್ಟ ಅವಗಾಹನೂ ಇದೆ, ಜಗನ್ಯ ಅವಗಾಹನೂ ಇದೆ. ಇನ್ನು ಜಗನ್ಯ ಅವಗಾಹನ ಉಳ್ಳ ಜೀವಿಗಳು ಇರ್ತವೆ, ಉತ್ಕೃಷ್ಟನೂ ಇರ್ತವೆ. ಒಂದು ಸಣ್ಣದಾದ ಕಲ್ಲಿನಲ್ಲಿ ತುಂಡಾಗಿದೆ, ಫರ್ಸಿ ಇದೆ, ಸ್ವಲ್ಪ ತುಂಡಾಗಿದೆ, ಇಷ್ಟು ಸಣ್ಣದಿದೆ. ಇನ್ನು ಇದರಲ್ಲಿ ಜೀವಿಗಳು ಇವೆಯೋ ಅಥವಾ ಇಲ್ಲ? ಇದರಲ್ಲಿ ಜೀವಗಳು ಇವೆಯೋ ಅಥವಾ ಇಲ್ಲ ಅನ್ನುವಂಥ ವಿಷಯ. ಜೀವಿಗಳು ಇವೆ, ಅದರೊಳಗೆ ಎಷ್ಟಿವೆ? ಅಸಂಖ್ಯಾತ ಜೀವಿಗಳಿವೆ. ಅದಕ್ಕಂತೆ ಮೂಲಾಚಾರದಲ್ಲಿ ಹೇಳಿದರು ಮುನಿಗಳಿಗೆ, ಯಾವುದೇ ಕಲ್ಲನ್ನು ಒಡೆಯಬಾರದು. ಕಲ್ಲಿನ ತುಂಡು, ಎರೆ ಮಣ್ಣು, ಕೆಂಪು ಮಣ್ಣು, ಹಾಳು ಮಣ್ಣು, ಪ್ರತಿಯೊಂದು ಮಣ್ಣಿನ ಕಣಗಳಲ್ಲಿಯೂ ಕಣಕಣಗಳಲ್ಲಿ ಪೃಥ್ವಿ ಕಾಯಕ ಜೀವಿಗಳ ಜಗನ್ಯ ಅವಗಾಹನ, ಮಧ್ಯಮ ಅವಗಾಹನ, ಉತ್ಕೃಷ್ಟ ಅವಗಾಹನ ಪ್ರಮಾಣದಲ್ಲಿರುವಂತಹ ಜೀವಿಗಳ ಶರೀರದ ಅಸ್ತಿತ್ವ ಇದೆ. ಅದಕ್ಕಾಗಿ ಅದನ್ನೇನು ಹೇಳ್ತಾರೋ ಅದನ್ನ ಮರ್ದನೆ ಮಾಡಬಾರದು, ಮರ್ದಿಸಬಾರದು, ತಿಕ್ಕಬಾರದು. ಕೂತ್ಕೊಂಡಲ್ಲಿ ಮಣ್ಣು ತಿಕ್ಕೋದು, ಕಲ್ಲು ತಿಕ್ಕೋದು, ಕಲ್ಲನ್ನು ಅಗಿಯುವುದು, ಮುರಿಯುವುದು, ತುಂಡು ಮಾಡುವುದು, ಇಂಥದ್ದನ್ನು ಮಾಡುವುದರಲ್ಲಿಯೂ ಕೂಡ ಪೃಥ್ವಿ ಕಾಯಕ ಜೀವಿಗಳ ವಿಘಾತ ಇದೆ ಅಂತ ಹೇಳ್ತಾರೆ. ಖಣಿಗಳಿಂದ ಕಲ್ಲನ್ನ ತಕ್ಕೊಂಡು ಬರ್ತೀವಲ್ಲ ಮನೆ ಕಟ್ಟಲಿಕ್ಕೆ, ಫರ್ಶಿ ಹಾಕ್ಲಿಕ್ಕೆ, ಫರ್ಶಿಗಳು, ಕಲ್ಲುಗಳು, ಇವುಗಳಲ್ಲಿ ನಿಯಮದಿಂದ ಅಸಂಖ್ಯಾತ ಅಸಂಖ್ಯಾತ ಪ್ರಮಾಣದಲ್ಲಿ ಜೀವಿಗಳ ಅಸ್ತಿತ್ವ ಇದೆ. ಒಂದು ಹರಳಿನಲ್ಲಿಯೂ ಕೂಡ ಅಸಂಖ್ಯಾತ ಪೃಥ್ವಿಕಾಯಿಕ ಜೀವಿಗಳ ಅಸ್ತಿತ್ವ ಇದೆ. ಜಗನ್ಯ ಅವಘಾನ ದೃಷ್ಟಿಯಿಂದ ನೋಡಿತು ಅಂತಂದ್ರೆ ಮಧ್ಯಮ ಅವಘಾನ ಉಳ್ಳ ಜೀವಿಗಳು ಇರಬಹುದು, ಉತ್ಕೃಷ್ಟ ಅವಘಾನ ಉಳ್ಳ ಜೀವಿಗಳು ಇಲ್ಲದಿದ್ರೂ ಉತ್ಕೃಷ್ಟ ಅವಘಾನ ಇರುವಂತಹ ಜೀವಿಗಳು ಅದರೊಳಗಿಂದ ಸಾಯಬಹುದು. ಆದರೆ ಜಗನ್ಯ ಅವಘಾನ ಉಳ್ಳ ಜೀವಿಗಳ ಅಸ್ತಿತ್ವ ಇರಬಹುದು. ಅದಕ್ಕಾಗಿ ವಿಘಾತ ಮಾಡುವುದನ್ನು ದೋಷ ಅಂತ ಹೇಳಿದ್ದಾರೆ. ಅದನ್ನು ಇನ್ನು ಕಲ್ಲು ಅದು ಪ್ರಾಸು ಕಾಯಿತು ಅಂತಂದ್ರೆ ಕಾಯಿತು, ಬೆಂಕಿ ಹತ್ತಿ ಅದು ಸುಟ್ಟಿತು. ಸುಟ್ಟಿತು ಅಂತಂದ್ರೆ ಅದು ಅಚ್ಚಿತ್ತಾಯಿತು. ಇಟ್ಟಿಗೆ ಸುಟ್ಟಿರ್ತಾರೆ ಅದನ್ನು, ಅದು ಅಚಿತ್ತ ವಸ್ತು, ಜೀವರಹಿತ. ಆದರೆ ಇಟ್ಟಿಗೆ ಮಾಡುವಾಗ ಯಾವ ಮಣ್ಣಿದೆ ಅಥವಾ ಕಚ್ಚಾ ಇಟ್ಟಿಗೆ ಇದೆ ಅದೆಲ್ಲ ಸಚಿತ್ತಿದೆ. ಗಡಿಗೆ, ಕಚ್ಚಾ ಗಡಿಗೆ ಸಚಿತ್ತ, ಸುಡದೇ ಇರತಕ್ಕಂಥ ಗಡಿಗೆ, ಸುಟ್ಟಿರ್ತಕ್ಕಂಥ ಗಡಿಗೆ ಅಚಿತ್ತ. ಆ ಕಚ್ಚಾ ಗಡಿಗಂತೂ ಕೆಲಸದಲ್ಲಿ ಬರುವುದೇ ಇಲ್ಲ, ಅದನ್ನು ಸುಟ್ಟೇ ಸುಡ್ತಾರೆ. ಅಗ್ನಿಯಿಂದ ಸುಟ್ಟಿತಂತಂದ್ರೂ ಅಚಿತ್ತ. ಮತ್ತು ಅದು ತುಂಡಾಯ್ತು, ಅದಕ್ಕೆ ಪೆಟ್ಟು ಬಿದ್ದಿತ್ತು, ಎಷ್ಟು ಬೈಲ್ಗಾಡಿಗಳು ಅಥವಾ ಟ್ರಕ್ ಮೋಟರ್ಗಳು ಎಲ್ಲ ಹಾಯ್ದಿರ್ತಕ್ಕಂಥ ಯಾವ ಮಣ್ಣಿರ್ತದೆ ಅದು ಕೂಡ ಅಚಿತ್ತಿದೆ. ಮುನಿಗಳು ಕೈ ತೊಳ್ಕೊಳ್ಳಿಕ್ಕೆ ಎಂಥ ಮಣ್ಣನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ವಿಧಿ ಹೇಳಿದ್ದಾರೆ ಮೂಲಾಚಾರದಲ್ಲಿ. ಭಸ್ಮ ತಗೊಳ್ಬಹುದು, ಅಂದರೆ ಕಟ್ಟಿಗೆ ಭಸ್ಮ, ಕಟ್ಟಿಗೆ ಭಸ್ಮ ಬೂದಿ, ಅದನ್ನು ತಗೊಳ್ಳಿಕ್ಕೆ ಅಡ್ಡಿಯಿಲ್ಲ. ಮತ್ತು ಎಲ್ಲಿ ಸತತ ವಾಹನಗಳು ಅಡ್ಡಾಡ್ತವೆ ಅಂಥ ಅಡ್ಡಾಡುವಂತಹ ಹಾದಿಯ ಮಣ್ಣನ್ನು ಕೈಗೆ ಹಚ್ಚಿಕೊಳ್ಬಹುದು. ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಕೈ ಹಚ್ಚಿಕೊಳ್ಳಿಕ್ಕೆ ಹೇಳಿಲ್ಲ, ಅದರೊಳಗೆ ಜೀವಿಗಳಿವೆ. ಯಾಕಂದ್ರೆ ಕೈಗೆ ಹಚ್ಚುವಾಗ ತಿಕ್ತೀವಲ್ಲ, ಅವುಗಳಿಗೆ ದುಃಖ ಆಗ್ಬಹುದು, ವಿಘಾತ ಆಗ್ಬಹುದು, ಹಿಂಸೆ ಆಗ್ಬಹುದು. ಪ್ಲಾಸ್ಟಿಕ ಸಚಿತ್ತನ್ನ ಅಚಿತ್ತ, ಇದು ಕೆಮಿಕಲ್ ಅಚಿತ್. ಇದು ಸೀಗೆಕಾಯಿ, ಒಣ ಸೀಗೆಕಾಯಿ ಅಚಿತ್ತ, ಅದನ್ನು ಪೌಡರ್ ಮಾಡಿದ್ದ ಪೌಡರ್ ಅನ್ನ ಕೈಗಳಿಗೆ ಹಚ್ಚಿದ್ರೆ ಏನು ಅಡ್ಡಿ ಇಲ್ಲ. ಆಮೇಲೆ ಹಿಟ್ಟು, ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಇದು ಅಚಿತ್ತಿದೆ, ಅದನ್ನು ಹಚ್ಚಿಕೊಳ್ಬಹುದು. ಇನ್ನು ಪೃಥ್ವಿಯಲ್ಲಿ ಇಟ್ಟಿಗೆ ಚೂರನ್ನು ಕೂಡ ಹಚ್ಚಿಕೊಳ್ಬಹುದು. ಇಟ್ಟಿಗೆ ಚೂರು ಏನು ಅಡ್ಡಿಯಿಲ್ಲ, ಅದನ್ನು ತಿಕ್ಕಿ ಹಚ್ಚಿಕೊಳ್ಬಹುದು ಅಥವಾ ಪುಡಿ ಮಾಡಿ. ಈ ತರ ಹೇಳಿದ್ದಾರೆ. ಸಚಿತ್ತ ಅದಕ್ಕೇನೋ ನೀವೇನು ಹೇಳ್ತಾ ಇದ್ರಿ ಅಲ್ಲ, ಎಲ್ಲಿ ಗ್ಯಾಸ್ ಕಟ್ಟಿ, ಹಾ ಬರ್ಸನ್ ಗ್ಯಾಸ್ ಕಟ್ಟಿ, ಗ್ಯಾಸ್ ಕಟ್ಟಿ ಇದು ಒಂದು ಫರ್ಶಿ ಇರ್ತದೆಯಲ್ಲ ಅದನ್ನ ಹಾಯಿಸಿರ್ತಾರೆ ಅಲ್ಲಿ ಕಪ್ಪು, ಅದು ಜೀವ ಸಹಿತ ಇದೆ ಸಚಿತ್ ಅದು. ಸದೋಷ ಅಂದರೆ ಜೀವ ಹಿಂಸೆಯ ದೃಷ್ಟಿಯಿಂದ ನೋಡಿತ್ತು ಅಂತಂದ್ರೆ ಅದು ಸದೋಷಿದೆ, ಅದರ ಮೇಲೆ ಇಡಲಿಕ್ಕೆ ಬರಲ್ಲ. ಇನ್ನು ನೆಲಕ್ಕಂತೂ ಇಡಲೇಬಾರದು ಯಾವುದೇ ವಸ್ತುವನ್ನು. ನೆಲಕ್ಕಿಟ್ಟಿತು ಅಂತಂದ್ರೆ ಏನಾಗುತ್ತೆ, ನೆಲದ ಮೇಲೆ ನಾವು ಅಡ್ಡಾಡುತ್ತೀವಿ, ನಮ್ಮ ಕಾಲದ ಮರಳು ಧೂಳು ನಮ್ಮ ಕಾಲ ನಮ್ಮ ನೆಲದ ಮೇಲಿರುವಾಗ ಯಾವುದೇ ವಸ್ತು ಅಲ್ಲಿಟ್ರಿ ಅಂತಂದ್ರೆ ನಮ್ಮ ಕಾಲಿನ ಪರಮಾಣುಗಳು ಆ ಪಾತ್ರೆಗೆ ಅಂಟುಕೊಂಡು ಪಾತ್ರೆಯನ್ನು ಎತ್ತಿಕೊಂಡಾಗ ನಮ್ಮ ಕೈಗೆ ಅಂಟುಕೊಂಡು ಆಮೇಲೆ ಅದೇ ಕೈಯಿಂದ ಆಹಾರ ಕೊಡುವಾಗ ಆಹಾರ ಅಶುದ್ಧ ಆಗುತ್ತೆ. ಕೆಳಗಿಟ್ರ ಬರ್ತದೆಯಲ್ಲ, ಅದಕ್ಕಂತ ಹೇಳ್ತಾ ಇದ್ದೀವಲ್ಲ, ಅದು ಕಾವ ಆಗಿ 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 ಅಚಿತ್ತಾಗಿ ಬಿಟ್ಟಿರ್ತದೆ ಎಷ್ಟೋ ದಿನದ ನಂತರ. ಶುರುವಾತಿನಲ್ಲಿ ಸಚಿತ್ತು, ಅದು ಶುರುವಾತಿನಲ್ಲಿ ಡೈಲಿ ಅದರ ಮೇಲೆ ಇಟ್ರಂತಂದ್ರೆ ಅಚಿತ್ ಆಗ್ತದೆ, ಆಮೇಲೆ ಅಚಿತ್ ಆಗ್ತದೆ. ಜೀವ ಸಂಬಂಧಿ ದೋಷ ಇಲ್ಲ ಅದರೊಳಗೆ. ಜೀವ ಹಿಂಸೆ ಆಗುವಂತಹ ದೋಷ ಅದರೊಳಗಿಲ್ಲ. ಡೈಲಿ ಕಾಯಿತು ಅಂತಂದ್ರೆ ಮೇಲಿನ ಸ್ತರ ಏನಿದೆಯಲ್ಲ ಅದು ಪ್ರಾಸುಕಾಗಿಬಿಡ್ತದೆ. ಮೇಲಿನ ಸ್ತರ ಪ್ರಾಸುಕಾಯ್ತದ್ದು. ಆದರೆ ನೆಲಕ್ಕಿಡದಂತೂ ಯಾವಾಗಲೂ ದೋಷ ಇದೆ. ಅದು ಪ್ರಾಸುಕಿದ್ರೂ ದೋಷ, ಸಚಿತ್ ಇದ್ರೂ ದೋಷ ನೆಲದ ಮೇಲೆ. ಯಾಕಂದ್ರೆ ಯಾವ್ದ್ರ ಮೇಲೆ ನಾವು ಅಡ್ಡಾಡ್ತೀವಿ ಅದ್ರ ಮೇಲೆ ಯಾವುದೂ ಉಣ್ಣು ತಿನ್ನುವಂತಹ ಪಾತ್ರೆಗಳನ್ನ ಇಡಲೇಬಾರದು, ಮ್ಯಾಲೆ ಇಟ್ಕೊಳ್ಬೇಕು, ಎತ್ತರಕ್ಕಿರಬೇಕು. ಯಾಕಂದ್ರೆ ಅಲ್ಲಿ ಕಾಲು ಇಡೋಲ್ಲ ನಾವು, ಎಲ್ಲಿ ಎತ್ತರ ಇರ್ತದೆ ಅಲ್ಲಿ ಕಾಲು ಇಡುವಂತ ಪ್ರಸಂಗ ಇಲ್ಲ, ಅದು ನಿರ್ದೋಷ. ಎಷ್ಟು ಸೂಕ್ಷ್ಮ ಹೇಳಿದಾರೆ ನೋಡ್ರಿ. ಆಹಾರ ವಿಜ್ಞಾನ, ಅಡಿಗೆ ಮನೆಯಲ್ಲಿ ಯಾವ ತರ ಇರಬೇಕು, ಆದಿವಾಸಿಗಳಂತೆ ಇರಬಾರದು, ಆದಿವಾಸಿಗಳಿರ್ತಾರಲ್ಲ ಅಲ್ಲೇ ಇಟ್ಟಿರ್ತಾರಲ್ಲ ಎಲ್ಲ ಸುಲಿದು ಬಾಳಿಕಾಯಿ ಅವು ಎಲ್ಲ ಅಲ್ಲೇ ಇಟ್ಟು ಕೆಳಗಿಟ್ಟು ತಿನ್ನಬಹುದು. ಅವರು ಎಲ್ಲಿ ಕಾಲು ಕೊಡ್ತಾರೆ ಅದ್ರೊಳಗೆ ಅದನ್ನ ತಿಂತಾರೆ, ತೊಳೆಯದಿಲ್ಲ, ಕೆಳಗೆ ಬಿದ್ದದನ್ನು ತಿನ್ನೋದೆ, ಕೆಳಗೆ ಬಿದ್ದದನ್ನು ತೊಳೆಯದಿಲ್ಲ, ಹಂಗ ಹಾತ್ರೊಳಗೆ ಹಾಕಿ ಕೂದಿಸಿ ಎಷ್ಟು ಸ್ವಚ್ಛ ಇರಬೇಕು. ಧಾನ್ಯಗಳನ್ನು ತೊಳಿತಾರೆ, ತೊಳೆದು ತಿಂತಾರೆ ಧಾನ್ಯ, ಜೋಳ, ಕಡಲೆ, ಅಕ್ಕಿ ಇವತ್ತನ್ನೆಲ್ಲ ತೊಳೆದು ಒಣಸಿ ತೊಳೆದು ಒಣಸಿ ತುಂಬಿಡ್ತಾರೆ. ತೊಳೆದಂತಂದ್ರೇನು ಬಹಳ ಸಮಯ ನೀರಿನಲ್ಲಿಟ್ಟಂತಲ್ಲ, ನೀರನ್ನು ಹಾಕಿ ಅಳಾಡಿಸಿ ತೊಳೆದು ಬಿಡ್ತಾರೆ, ಒಣಗಿಸ್ತಾರೆ, ಒಣಸಿ ಡಬ್ಬಿ ತುಂಬಿ ಇಟ್ಟುಬಿಡ್ತಾರೆ. ಇದು ವೃತ್ತಿಗಳಿಗೆ ಅತಿ ಅವಶ್ಯಕ. ಯಾಕೆಂದ್ರೆ ಯಾವ ಕಾಲ ಎಲ್ಲಿಂದ ಬಂತು, ಯಾರ್ಯಾರು ಏನೇನು ಮಾಡಿದರು, ಎಂಥ ಕೈ ಹತ್ತೈತಿ, ಎಂಥ ಜಾಗದಲ್ಲಿ ಇಟ್ಟಿದ್ರು, ಎಂಥ ಕಾಲದಿಂದ ತೊಳೆದಿದ್ರು, ಏನು ಭರವಸೆ ಇದೆ? ಎಲ್ಲ ತೊಳಿಬೇಕು ಅದನ್ನು. ಆರೋಗ್ಯ ದೃಷ್ಟಿಯಿಂದ ನೋಡಿದರೂ ಈ ಕಾರ್ಯ ಮಾಡಬೇಕು. ಪ್ರತಿಮಾಧಾರಿಗಳು ಮಾಡ್ತಾರಂತಲ್ಲ ಇದೆಲ್ಲ, ಆರೋಗ್ಯ ದೃಷ್ಟಿಯಿಂದ ಮನುಷ್ಯರು ಎಲ್ಲರೂ ಮಾಡಿದರೆ ಹಾನಿ ಏನಿದೆ? ಯಾವುದೂ ರೋಗ ಆಗೋಲ್ಲ, ಆರೋಗ್ಯ ಚೆನ್ನಾಗಿರ್ತದೆ. ಆಲಸ್ಯಿತ್ತು ಅಂತಂದ್ರೆ ಇದೆಲ್ಲ ಆಗೋಲ್ಲ ನೋಡ್ರಿ. ಯಾರು ತೊಳೆಯವರ, ಯಾರು ಸಮಯ ತೆಗೆಯವರಷ್ಟ, ಯಾರು ಕಷ್ಟಪಡೋರಷ್ಟ, ಆಲಸ್ಯಿತ್ತು ಅಂತಂದ್ರೆ ಎಲ್ಲ ರೋಗ ಯಾರಿಗೆ ಬರ್ತದೆ? ಆಲಸಿಗಳಿಗೆ ರೋಗ. ಆಲಸಿ ಯಾರಿರಲ್ಲ ಅವರಿಗೆ ರೋಗ ಅಂಟುಕೊಳ್ಳೋದೇ ಇಲ್ಲ. ಅವರ ಆಹಾರ ಶುದ್ಧ, ಅವರ ನಡವಳಿಕೆ ಶುದ್ಧ, ಅವರ ಎಚ್ಚರಿಕೆಯಿಂದ ನಡೆಯುವಂತಹ ಪದ್ಧತಿ ಅದೆಲ್ಲ ಅತಿ ವಿಶುದ್ಧ. ಆಲಸಿಗಳಿಗೆ ರೋಗ, ಆಲಸ್ಯರಹಿತ ಮನುಷ್ಯರಿಗೆ ರೋಗವೇ ಇಲ್ಲ. ಇನ್ನು ಹೆಚ್ಚು ಬಂದರೆ ನೆಗಡಿ ಅಷ್ಟು ಬರೋದ, ನೆಗಡಿ, ಕೆಮ್ಮು, ಕಫ ಇಂಥದ್ದೇನಾದರೂ ಬರೋ, ಅದು ಕೂಡ ಯಾಕೆ ಬರ್ತದೆ ಅಂತಂದ್ರೆ ಯಾವಾಗಾದರೂ ನಾವು ತಪ್ಪು ಮಾಡಿರ್ತೀವಿ, ತಿನ್ನುವಾಗ ಉಣ್ಣುವಾಗ ಯಾವುದೋ ಒಂದು ತಪ್ಪಾಗಿರ್ತದೆ, ಅದ ಕಾರಣ ಬರ್ತದೆ, ತಪ್ಪಿ ಬರ್ತದೆ. ಆಮೇಲೆ ಅದಕ್ಕೊಂದು ನಿಮಿತ್ತ ಆಗ್ತದೆ ಮೋಸಂ, ಮೌಸಮ್ನಲ್ಲಿ ಶೀತ ಉಷ್ಣ ಕೂಡಿ ಬಿಡ್ತು, ಆಹಾರನೂ ತಪ್ಪಾಯಿತು ಅಂತಂದ್ರೆ ನೆಗಡಿ ಹಿಡ್ಕೊಂಡು ಬಿಡ್ತದೆ, ಜ್ವರ ಹಿಡ್ಕೊಂಡು ಬಿಡ್ತದೆ, ಒಂದು ದಿವಸ, ಎರಡು ದಿವಸ, ಮೂರು ದಿವಸ ಅನಾರೋಗ್ಯ. ಇನ್ನು ಯಾವುದು ಎರಡನೇದು, ಸಚಿತ್ತಾಪಿಧಾನ, ಹಸಿ ಕಮಲದ ಮೇಲೆ ಮುಂತಾದವುಗಳಿಂದ ಮುಚ್ಚಿದ ಆಹಾರ ಕೊಡುವುದು. ಪ್ರಾಸುಕ ವಸ್ತು ಇದೆ, ಅದರ ಮೇಲೆ ಸಚಿತ್ತನ್ನು ಮುಚ್ಚಿದ್ದೇವೆ, ಅಥವಾ ಸಚಿತ್ ವಸ್ತು ಇದೆ, ಅದರ ಮೇಲೆ ಪ್ರಾಸುಕ ವಸ್ತುವನ್ನು ಇಟ್ಟಿದ್ದೇವೆ. ಇಟ್ಟದ್ದನ್ನ ಅಥವಾ ಮುಚ್ಚಿದ್ದನ್ನ ಎರಡನ್ನೂ ಕೊಡುವುದು ಎರಡು ಪ್ರಕಾರದ ದೋಷ ಬೇರೆ ಬೇರೆಯಾಗಿ. ಪರವ್ಯಪದೇಶ, ತಾನೇ ಸ್ವತಃ ಕೊಡದೆ ಇತರರಿಂದ ಕೊಡಿಸುವುದು. ಪರವ್ಯಪದೇಶ ಅಥವಾ ಇತರರ ದ್ರವ್ಯದಾನ ಮಾಡುವುದು. ನೋಡಿ ದೋಷ ಅಂತ ಹೇಳಿದ್ದಾರೆ ನೋಡ್ರಿ. ಇದಕ್ಕೆ ಕೊಡುವಂತಹ ದ್ರವ್ಯ ಯಾರ್ದಿರಬೇಕು? ಸ್ವಂತದಿರಬೇಕು. ಕೊಡುವವರು ಯಾರಿರಬೇಕು? ಸ್ವತಃ ಇರಬೇಕು. ದ್ರವ್ಯ ನಮ್ದು, ಕೊಡುವವರು ಬೇರೆ, ಈ ತರ ಇರಬಾರದು. ಇದು ದೋಷ, ಅತಿಥಿ ಸಮೀಭಾಗದ ಅತಿಚಾರಿದು. ದ್ರವ್ಯ ನಮ್ದಿರಬೇಕು, ಕೊಡುವವರು ನಾವಿರಬೇಕು, ಇದು ನಿರ್ದೋಷ. ನಾಳೆ ಸೋಮವಾರ ಇಂದ ಚೌಕ ಮಾಡಬೇಕಾಗ್ತೈತಿ, ನಾಳೆ ಏನು ಮಾಡೋಕ್ಕಾಗಲ್ಲ. ಮತ್ತು ಇವತ್ತೇನು ಮಾಡೋದು, ಇವತ್ತು ಹಿಂಗಾಯಿತು, ಏನಾಯಿತು ಮನೆಯಲ್ಲಿ, ಅಶುದ್ಧಿ ಆಯಿತು, ಯಾವುದೋ ಅಶುದ್ಧಿ ಆಯಿತು. ಅಶುದ್ಧಿ ಆಯಿತು ಅಂತಂದರೆ ಬೇರೆಯವರನ್ನು ಕರೆದು ಬೇರೆಯವರಿಂದ ಕೊಡಿಸುವುದು, ಅದು ದೋಷ. ಬೇರೆಯವರನ್ನು ಕರೆದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಬಂದಿತಿ, ಮತ್ತು ನೀವು ಕೊಡಬರಿ ಬರ್ರಿ ಅಂತ ಹೇಳಿಬಿಟ್ಟು ಬೇರೆಯವರಿಂದ ಕೊಡಿಸುವುದು ಕೂಡ ಅತಿಚಾರ, ಅತಿಥಿ ಸಮಯ ಭಾಗದ ಅತಿಚಾರ. ಇನ್ನು ಬೇರೆಯವರು ತಮ್ಮ ಭಾವದಿಂದ ಕೊಡಲಿಕ್ಕೆ ಬಂದಿದ್ದಾರೆ ಅಥವಾ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಮಾತು ಬೇರೆ ಇದೆ. ಸಹಾಯ ಮಾಡಲಿಕ್ಕೆ ಬಂದಿರ್ತಾರಲ್ಲ, ನೀವಂತೂ ಕೊಡ್ತಾ ಇದ್ದೀರಿ, ನೀವು ಯಾವ ಥರದಿಂದ ಮಾಡಬೇಕು ನಿರ್ದೋಷ ಥರದಿಂದ ಅದನ್ನು ಮಾಡ್ತಾ ಇದ್ದೀರಿ. ಆದರೆ ಅವರಿಗೂ ಕೂಡ ನಾವು ಏನಾದರೂ ಸಹಾಯ ಮಾಡೋಣ ಅನ್ನುವಂತಹ ಅಪೇಕ್ಷಿತರೇ ಬಂದಿರ್ತಾರೆ, ಮಾಡ್ತಾರೆ, ಅದು ಮಾತು ಬೇರೆ ಇದೆ. ಆದರೆ ವಿಧಿಯಲ್ಲಿ ಆಹಾರ ಪದಾರ್ಥ ನಮ್ಮದು, ಕೊಡುವವರು ಬೇರೆ, ಈ ಥರ ಮಾಡಲಿಕ್ಕೆ ಬರಲ್ಲ. ಅಥವಾ ಕೊಡುವವರು ನಾವು, ಆಹಾರ ಪದಾರ್ಥ ಬೇರೆಯವರದು, ಆ ಥರನೂ ಮಾಡಲಿಕ್ಕೆ ಬರಲ್ಲ. ಅಂದರೆ ವಿಧಿಯಲ್ಲಿ ಇಲ್ಲದು, ದಾನದ ವಿಧಿಯಲ್ಲಿ ಆ ಥರದ ವಿಧಿ ಇಲ್ಲ. ಅದಕ್ಕೆ ಇದೇ ಚಲೋ. ಏನು, ನಾವು ಶುದ್ಧ ಭೋಜನ ತಯಾರು ಮಾಡೋದು, ಅದರೊಳಗಿಂದ ನಾವೇ ತಗೊಳ್ಳೋದು, ನಮ್ಮ ವಸ್ತುವನ್ನೇ ಒಯ್ಯೋದು, ನಮ್ಮ ವಸ್ತುವನ್ನೇ ಕೊಡುವುದು, ನಮ್ಮ ವಸ್ತುವನ್ನೇ ನಾವು ತಿನ್ನೋದು, ಇದು ನಿರ್ದೋಷ ವಿಧಿ. ಇತರರ ದ್ರವ್ಯ ದಾನ ಮಾಡುವುದು, ಇತರರ ದ್ರವ್ಯ ತಿಳಿತಲ್ಲ, ಇತರರ ದ್ರವ್ಯ ಅಂದ್ರೆ ಬೇರೆಯವರ ದ್ರವ್ಯ. ಇದು ಹಣ್ಣಂಪಲ್ಲಿ ಯಾರು ಕೊಟ್ರು? ಅವರಿಟ್ಟು ಹೋದ್ರು, ಕೊಡಂತ ಹೇಳಿದರು ಇನ್ನು ಅತಿಥಿಗಳಿಗೆ, ದ್ರವ್ಯ ಅವ್ರದ್ದಾಯ್ತು, ಕೊಡೋರು ನೀವಾದ್ರಿ, ದೋಷ ಆಯ್ತಲ್ಲ, ಅತಿಚಾರ ಆಯ್ತು. ದೂರ ಮನಿ ಇದ್ರ ಅತಿ ದೂರ ಇತ್ತು ಅಂತಂದ್ರೆ ಮಡಿ ಕೇಳಬಹುದು, ಬೆವರು ಬರಬಹುದು, ಏನಾದರೂ ಸಮಸ್ಯೆಗಳಾಗಬಹುದು, ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯಿತು, ಅದಾಯಿತು, ಇದಾಯಿತು, ಅತಿ ದೂರನೂ ಹೋಗಲಿಕ್ಕೆ ಬರಲ್ಲ. ಅಲ್ಲೇದಲ್ಲಿ ಒಂದು ಗಲ್ಲಿಯಲ್ಲಿ ಒಂದು ಸಾಲಿನಲ್ಲಿ ಅಂತ ಹೇಳ್ತಾರೆ. ಅಷ್ಟು ಉತ್ಕೃಷ್ಟವಾಗಿ ಕಥನ ಯಾಕೆ ಮಾಡಿದರು ಅಂತಂದ್ರೆ, ಅತಿ ದೂರವಾಗಿ ಹೋಯಿತು ಅಂತಂದ್ರೆ ಅದಕ್ಕೊಂದು ಏನಾದರೂ ವಿಘ್ನ ಬರಬಹುದಲ್ಲ, ಮಡಿಯಲ್ಲಿ ವಿಘ್ನ ಬರಬಹುದು, ಆಹಾರ ಕೆಡುವುದರಲ್ಲಿ ಕೆಟ್ಟು ಹೋಗಬಹುದು. ಅದಕ್ಕಾಗಿ ಆಹಾರವನ್ನು ಯಾವ ತರ ಒಯ್ಯಬೇಕು ಅನ್ನುವಂಥ ಎಚ್ಚರಿಕೆನೂ ಬೇಕು, ವಿವೇಕನೂ ಬೇಕು. ಒಂದು ತಾಟ್ ತಗೊಂಡ್ರು ಪಟ ಪಟ ಇದ್ರಲ್ಲಿಟ್ಟು ಒಂದು ಅರಿವಿ ಮುಚ್ಕೊಂಡು ಹೋಗ್ಬಿಟ್ರು, ಆ ಥರ ಅಲ್ಲ. ಈ ಚೌಕದಿಂದ ಆ ಚೌಕದಲ್ಲಿ ಆಹಾರವನ್ನು ಹಿಂದಾಗಿತ್ತು, ಇವತ್ತಾಗಿತ್ತು ಪಟ ಪಟ ಇಟ್ಕೊಳ್ಳೋದು ಹೋಗಿಬಿಡೋದು. ತಾಟದೊಳಗೆ ಒಂದು ಅರಿವಿ ಮುಚ್ಕೊಂಡು ಆಮೇಲೆ ಅದರಲ್ಲಿ ಏನಾಗ್ತದೆ, ಅರಿವಿ ಅಂತಂದ್ರೆ ತುಳು ಇರ್ತದೆ ಅದು, ಅಂದ್ರೆ ಬಿಸಿ ವಸ್ತುಗಳೆಲ್ಲ ಹೊರಗಿನ ವಾತಾವರಣದಿಂದ ತಂಪಾಗಿಬಿಡ್ತಾವ, ಅಥವಾ ಆ ವಾತಾವರಣದ ಜೀವಾಣುಗಳು ಕೂಡ ಅದರೊಳಗೆ ಉತ್ಪನ್ನ ಆಗಬಹುದು. ಶೀತ ಉಷ್ಣ ಕೂಡಿತು ಅಂತಂದ್ರೆ ತ್ರಸ ಜೀವಿಗಳು ಉತ್ಪತ್ತಿ ಆಗಬಹುದು. ಅದಕ್ಕೆ ಅದು ಬಿಸಿಯಾಗಿರಬೇಕು, ವಾತಾವರಣದ ಪ್ರಭಾವ ಅದರ ಮೇಲೆ ಆಗಬಾರದು ಅಂತಂದ್ರೆ ಅದನ್ನ ಒಂದು ಕರಡಿಗೆ ದೊಡ್ಡದು ಡಬ್ಬಿ ಇರ್ತದೆಯಲ್ಲ, ಅದರಲ್ಲಿ ಸರಿಯಾಗಿ ಇಟ್ಕೊಂಡು ಅದನ್ನು ಬಾಯಿ ಮುಚ್ಕೊಂಡು ಹೋದ್ರೆ ಏನು ಅಡ್ಡಿ ಇಲ್ಲ. ಮತ್ ಮೇಲೆ ಒಂದು ಅರಿವಿ ಮುಚ್ಕೊಂಡು, ಅರಿವಿನೂ ಬೇಕಲ್ಲ, ಅರಿವಿ ಅದಕ್ಕೆ ಬೇಕದ. ಜೀವಾಣುಗಳು ಆ ಕರಡಿಗೆ ಮೇಲೆ ಕೂತ್ಕೊಂಡು, ಯಾಕಂದ್ರೆ ಅಲ್ಲಿ ಮುಟ್ಟಾವರಿದ್ದೇವೆ ತೆಗೆಯವರಿದ್ದೇವೆ ಅದನ್ನು, ಅಂದ್ರೆ ಯಾವುದೋ ತ್ರಸ ಜೀವ ಅದರ ಮೇಲೆ ಬಂದು ಕೂತ್ಕೊಂಡಿತ್ತು ಅಂತಂದ್ರೆ ನಮ್ ಕೈಗಂಟಬಹುದು, ಸಾಯ್ಬಹುದು, ನಮ್ಮ ಶರೀರ ಪ್ರವೃತ್ತಿಯಿಂದ ಅದಕ್ಕೆ ಹಿಂಸೆ ಆಗಬಹುದು, ಅಥವಾ ನಾವು ಅದೇ ಕೈಯಿಂದ ನೋಡದೆ ಹಾಗೆ ಕೊಟ್ಬಿಟ್ಟು ಅಂತಂದ್ರೆ ಎಲ್ಲಾ ದೋಷ ಆಗುತ್ತೆ. ಅದಕ್ಕೆ ಒಂದು ಅರಿವೆ ಮುಚ್ಚಿಕೊಳ್ಳತಕ್ಕಂಥ ಒಂದು ಅರಿವೆ, ಒಂದು ಕರಡಿಗೆ ಮುಚ್ಚಿಕೊಳ್ಳಲಿಕ್ಕೆ ಒಂದು ಅರಿವೆ ಇತ್ತು ಅಂತಂದ್ರೆ ಜೀವಿಗಳು ಬಂದ್ರೂ ಕೂಡ ಅದರ ಮೇಲೆ ಕೂತ್ಕೊಂಡಿರ್ತವೆ ಅರಿವಿ ಮೇಲೆ. ಆ ಅರಿವಿಯನ್ನು ತೆಗೆದು ಬಾಜುಕ್ ಮಾಡೋದು, ಟೋಪನ್ ತೆಗೆದು ಕೆಳಗೆ ಹಿಡಿಯೋದು, ಶುದ್ಧಿ ಹೇಳೋದು, ಕೊಡ್ಲಿಕ್ಕೆ ಶುರು ಮಾಡೋದು ನಿರ್ದೋಷ ವಿಧಿ. ಜೀವನ ಸಾಯಿಲ್ಲ, ಅಶುದ್ಧನೇ ಆಗಲ್ಲ, ಮಡಿಗೆ ಮಡಿ ಉಳಿತು, ಆಹಾರ ನಿರ್ದೋಷ ಉಳಿತು, ಮತ್ತು ಹೆಚ್ಚು ದೂರ ಹೋಗ್ತಕ್ಕಂತಹ ಪ್ರಸಂಗ ಮಾಡಿಕೊಳ್ಳಬಾರದು. ಹೆಚ್ಚು ದೂರ ಒಂದು ಗಲ್ಲಿಯಲ್ಲಿ ಇದ್ದಿರತಕ್ಕಂಥವ್ರು ಬಂದ್ರೆ ಏನು ಅಡ್ಡಿ ಇಲ್ಲ, ಆದರೆ ಅತಿ ದೂರಿನಿಂದ ಬಂತು ಅಂತಂದ್ರೆ ಅದು ಒಳ್ಳೆಯದಲ್ಲ. ಇನ್ನು ಅತಿಥಿ ಸಮೀಭಾಗ ಅಂತಕ್ಕಂಥದ್ದು ಶ್ರಾವಕರಿಗೆ ವ್ರತ ಇದೆ ಅಂದ ಮೇಲೆ ಪ್ರತಿಯೊಬ್ಬರೂ ಕೊಡಲಿಕ್ಕೆ ಅಪೇಕ್ಷೆ ಪಡೋರು, ಪ್ರತಿನಿತ್ಯ ಕೊಡಲಿಕ್ಕೆ ಅಪೇಕ್ಷೆ ಪಡೋರು. ಆಮೇಲೆ ಎಷ್ಟು ಮನೆಯ ಜನರು ತಮ್ಮ ಶುದ್ಧ ಭೋಜನವನ್ನು ತಕ್ಕೊಂಡು ಹೋಗಿ ಮುನಿಗಳಿಗೆ ಕೊಡಬಹುದು ಅಂತಂದ್ರೆ ಹೆಚ್ಚಿಂದ ಹೆಚ್ಚು 7 ಚೌಕಗಳ ಆಹಾರ ಅಲ್ಲಿ ಬರಬಹುದು. ಹೆಚ್ಚು ಕಡಿಮೆ ಬಂತು ಅಂತಂದ್ರೆ, ಹೆಚ್ಚು ಕಡಿಮೆ ಪ್ರಶ್ನೆ ಅಲ್ಲ, 7 ಚೌಕದ ಆಹಾರ ಬಂತು ಅಂತಂದ್ರೆ ಅದರೊಳಗೆ ಮುನಿಗಳ ಆಹಾರ ಸಹಜವಾಗಿ ಆಗಿ ಹೋಗುತ್ತೆ. ಆಮೇಲೆ ಅತಿಥಿ ಸಂವಿಭಾಗ ಅನ್ನುವಂತಹ ಶಬ್ದ ನೋಡಿ, ಸಂವಿಭಾಗ ತಮಗಾಗಿ ತಯಾರಾಗಿರ್ತಕ್ಕಂಥ ಆಹಾರದಲ್ಲಿಯ 5% ಆಹಾರ ತೆಗೆದ್ರೆ ಸಾಕು, ಅದು ಸಮೀಭಾಗ ಆಯಿತು. 5-5% ಆಹಾರ ತೆಗೀತು ಅಂತಂದ್ರೆ ವಿಭಾಗ ಆಯಿತು. ಉಳಿದ ಆಹಾರವನ್ನು ತಾವು ಸೇವನೆ ಮಾಡಬೇಕು, ಅತಿಥಿಗಳಿಗೆ ಅದರಲ್ಲಿಂದ ಸ್ವಲ್ಪ ಭಾಗ ಕೊಡುವುದು, ಇದು ಅತಿಥಿ ಸಮೀಭಾಗ. ಸ್ವಲ್ಪ ಭಾಗ ಕೊಡುವುದಕ್ಕೆ ಸಮೀಭಾಗ ಅಂದಿದ್ದಾರೆ. ಎಲ್ಲ ಕೊಡಬೇಕಂತಲ್ಲ, ಅಥವಾ ಎಲ್ಲ ಅವರ ಉದ್ದೇಶದಿಂದ ಮಾಡಬೇಕಂತನೂ ಅಲ್ಲ, ತಮಗಾಗಿ ತಯಾರಾಗಿರ್ತಕ್ಕಂಥ ಶುದ್ಧ ಭೋಜನದಲ್ಲಿಂದ ಸ್ವಲ್ಪ ಭಾಗ ಅವರ ಕೈಗೆ ಹಾಕುವುದು, ಇದು ಅತಿಥಿ ಸಮೀಭಾಗ ಹೇಳಿದ್ದಾರೆ. 7 ಮನೆಯ ಆಹಾರಗಳನ್ನು ಆಹಾರವನ್ನು ಎಲ್ಲಿ ಹೋಗಿರ್ತಾರೆ ಅಲ್ಲಿ ಹೋಗಿ ಕೊಡಬಹುದು, ಮೂಲಾಚಾರದಲ್ಲಿ ಬಂದಿದೆ. ಮತ್ತೇನು ಶಂಕ ಇಲ್ಲಲ್ಲ, ಪ್ರಾಕ್ಟಿಕಲ್ ಮಾಡ್ತಾ ಇದ್ದರಿಂದ ಶಂಕ ಏನೇನು? 4 ತಿಂಗಳ ಬಹಳ ಒಳ್ಳೆ ವಿಧಿ ಗೊತ್ತಾಯಿತು, ಎಷ್ಟು ಸರಳ ಇತ್ತೋ ಅದನ್ನೆಲ್ಲ ನಾವು ಹೇಳಿಬಿಟ್ಟಿದ್ದೀವಿ, ಮತ್ತು ಎಷ್ಟು ನಮಗೆ ನಮ್ಮ ಹಿತಕ್ಕಾಗಿ ಸ್ವಹಿತ ಅಂದ್ರೆ ದಾನ ಅಂತಂದ್ರೆ ಹೇಗಾಗಬೇಕು, ಸ್ವಶ್ಯಾತಿ ಅನುಗ್ರಹಾರ್ಥಂ, ಸ್ವಶ್ಯಾತಿ ಸ್ವರ್ಗೋದಾನ ಅನುಗ್ರಹ, ತನ್ನ ಕಲ್ಯಾಣವಾಗಲಿ ಪರರ ಕಲ್ಯಾಣವೂ ಆಗಲಿ, ಎರಡೂ ಪ್ರಕಾರದ ಕಲ್ಯಾಣದ ದೃಷ್ಟಿಯಿಂದ ತನ್ನ ವಸ್ತುವನ್ನ ದಾನ ಮಾಡುವುದಕ್ಕೆ, ತ್ಯಾಗ ಮಾಡುವುದಕ್ಕೆ, ಇದು ದಾನದ ಪರಿಭಾಷೆ ಲಕ್ಷಣ. ತ್ಯಾಗ ಮಾಡುವುದಕ್ಕೆ ದಾನ ಎನ್ನುತ್ತಾರೆ. ಇಷ್ಟು ದಾನದ ಈ ವಿಧಿ ಆಗಮದ ಅನುಸಾರವಾಗಿ ಇರುವಂತದ್ದನ್ನ ಅನುಸರಣೆ ಮಾಡಿದರೆ ಮುಗಿಯಿತು, ಎಲ್ಲ ಸರಿ ಇದೆ. ಆದರೆ ವರ್ತಮಾನ ವಿಧಿಯಲ್ಲಿ ಏನಿದೆ, ತ್ಯಾಗಿಗಳು ಬಂದರು ಅಂತಂದ್ರೆ ಅವರ ಉದ್ದೇಶದಿಂದ ಏನಾದರೂ ಮಾಡಲಿಕ್ಕೆ ಕಟ್ಪಟ್ಟಿ ಮಾಡುವುದು, ಅದು ತಪ್ಪಾಗ್ತದೆ, ವಿಧಿ ತಪ್ಪಿ ಹೋಗ್ತದೆ. ಮಾತ್ಸರ್ಯ ನಾಲ್ಕನೇ ಅತಿಚಾರ, ಮಾತ್ಸರ್ಯ ಯಾವುದು ಬಂತು, ಅದ ಮಾತ್ಸರ್ಯ, ಕೊಡುವ ಬೇರೆ ವ್ಯಕ್ತಿಗಳ ಮೇಲೆ ಮತ್ಸರಗೊಳ್ಳುವುದು, ಕೊಡುವವರ ಮೇಲೆ, ಬೇರೆಯವರು ಕೊಡ್ತಾ ಇದ್ದಾರಲ್ಲ, ತಂದು ಕೊಡ್ತಾ ಇದ್ದರು ಅಥವಾ ಅದೇ ಮನೆಯವರು ಅವರೇ ಕೊಡ್ತಾ ಇದ್ದರು, ಅವರನ್ನು ನೋಡಿ ಮತ್ಸರಗೊಳ್ಳುವುದು ಅಂತಂದ್ರೆ ಇವರು ನಮ್ಮ ಯಾಕೆ ನಮ್ಮನಿಗೆ ಯಾಕೆ ಬಂದರು, ಇವ್ರ ಮನೆಗೆ ಅನ್ನ ಹೋಗಿದ್ದನ್ನ, ಈ ಮತ್ಸರ ಭಾವ, ಇವ್ರು ಯಾಕೆ ಬರಬೇಕು, ಮತ್ಸರ ಭಾವನೂ ಇರಬಾರದು. ಅತಿಥಿಗಳು ಅಂತಂದ್ರೆ ಅತಿಥಿಗಳು, ಯಾವುದೇ ಒಂದು ಮನೆಯಲ್ಲಿ ಹೋಗವ್ರೆ, ಆಮೇಲೆ ಅಲ್ಲಿ ಬರುವಂತಹ ಅಧಿಕಾರ ಎಲ್ಲರಿಗೂ ಇದೆ. ನಾವು ಅವರಲ್ಲಿ ಹೋಗಬಹುದು, ಅವರು ನಮ್ಮಲ್ಲಿ ಬರಬಹುದು. ಬಂದಂತವ್ರ ಮೇಲೆ ತಪ್ಪ ಭಾವನೆಗಳು ಆಗಬಾರದು. ಕಾಲಾತಿಕ್ರಮ ಆಹಾರ ಕಾಲದ ಅಲಕ್ಷ್ಯ ಮಾಡುವುದು ಕಾಲದೋಷ, ಆಹಾರ ಕಾಲದ ಅಲಕ್ಷ್ಯ. ಕಾಲಂದ್ರೆ ಕಾಲಾತಿಚಾರದು, ಚಳಿಗಾಲದಲ್ಲಿ ಕೊಡುವಂತಹ ವಸ್ತುಗಳನ್ನು ಮಳೆಗಾಲದಲ್ಲಿ ಕೊಡುವುದು, ಮಳೆಗಾಲದಲ್ಲಿ ಕೊಡುವಂತಹ ವಸ್ತುಗಳನ್ನು ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಕೊಡುವಂತಹ ವಸ್ತುಗಳನ್ನು ಚಳಿಗಾಲದಲ್ಲಿ ಕೊಡುವುದು, ಚಳಿಗಾಲದಲ್ಲಿ ಕೊಡುವ ವಸ್ತುಗಳನ್ನು ಬೇಸಿಗೆಗಾಲದಲ್ಲಿ ಕೊಡುವುದು ಕಾಲದೋಷ, ಕಾಲಾತಿಚಾರ. ಆಹಾರ ಕಾಲದ ಅಲಕ್ಷ್ಯ ಮಾಡುವುದು, ಯಾವ ಕಾಲದಲ್ಲಿ ಯಾವ ವಸ್ತುವನ್ನು ಯಾವ ತರದಿಂದ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನುವಂತಹ ವಿಧಿಯನ್ನು ಮರೆತು ಕೊಡುವುದು, ಇದು ಕಾಲಾತಿಚಾರ. ಥಂಡಿ ದಿನ ಇದೆ, ಆ ಥಂಡಿ ದಿನದಲ್ಲಿ ಎಳೆನೀರು ಕೊಟ್ಬಿಡುದು, ತಂಪಿರಲಿ ಅಂತ. ಆಮೇಲೆ ನೆಗಡಿ ಆಗಿದೆ, ನೆಗಡಿ ಆದ ನಂತರ ವಿಚಾರ ಮಾಡಿದೆ ಏನು ಪರಿಸ್ಥಿತಿ ಇದೆ, ಆರೋಗ್ಯ ಏನಿದೆ, ಮೌಸಮ್ ಯಾವುದಿದೆ, ಎಂತಿದೆ ನೋಡದೆ ಮರ ಸ್ವಲ್ಪ ಎಳ್ನೀರು ತಗೋತೀರಿ, ನೆಗಡಿದ್ರೂ ಕೇಳೋದೆ. ಆರೋಗ್ಯವನ್ನು ನೋಡಬೇಕು, ಕಾಲವನ್ನು ನೋಡಬೇಕು, ತಂಪು ಕಾಲದಲ್ಲಿ ಯಾವ ವಸ್ತು ಕೊಡಬೇಕು ಕೊಡಬೇಕು, ಬೇಸಿಗೆಗಾಲದಲ್ಲಿ ಯಾವ ವಸ್ತು ಕೊಡಬೇಕು ಅದನ್ನು ಅದೇ ಕಾಲದಲ್ಲಿ ಕೊಡಬೇಕು. ಬೇಸಿಗೆಗಾಲದಲ್ಲಿ ಗರಂ ಗರಂ ವಸ್ತುಗಳನ್ನು ಕೊಡುವುದು, ಎಂಥ ವಸ್ತು, ಹೀಟಿನ ವಸ್ತು ಕಡೆ ಕೊಡುವುದು. ಆಮೇಲೆ ಅದು ಹೀಟ್ ಅಲ್ಲ, ಯಾವುದು ಒಂಥರದ್ದು ಇದು ಮಾಡ್ತಾರಲ್ಲ ಹುರುಳಿದು, ಮಾಡಿಗೆ ಎಷ್ಟು ಗರಂ ಇರ್ತದೆ ಅದು, ಹುರುಳಿ ಅಂತಂದ್ರ ಕುದುರೆಗಳು ತಿನ್ನುವಂತ ವಸ್ತು ಅದು, ದನಗಳಿಗೆ ಹಾಕ್ತಾರೆ ಅದನ್ನು. ಕೆಂಪು ಹುರುಳಿ ಎಂತದಿರ್ತದೆ, ಕೆಂಪು ಹೀಟ್ ಇರ್ತದೆ ಅಲ್ಲದು, ಚಳಿಗಾಲದಲ್ಲಿ ಕೊಟ್ರೆ ಏನು ಅಡ್ಡಿಗಿಲ್ಲ, ಥಂಡಿ ಹತ್ತೋದು ಬಂದಾಗ್ತಿತ್ತು ಅದರಿಂದ. ಬೇಸಿಗೆಗಾಲದಲ್ಲಿ ಅದನ್ನು ಕೊಟ್ರಿ ಅಂತಂದ್ರೆ ಹೆಚ್ಚು ಉಷ್ಣತೆ ಆಗಬಹುದು, ಅಥವಾ ಜ್ವರ ಬಂದಾಗ ಕೊಟ್ರಿ ಅಂತಂದ್ರೆ ನುಕ್ಸಾನ್ ಮಾಡಬಹುದು, ಅತಿ ಜ್ವರ ಆಗಬಹುದು, ಎಲ್ಲ ನೋಡಿಕೊಂಡು ಕೊಡಬೇಕಾಗತ್ತೆ. ಸಮಯ ಆಯಿತು, 5 ಗಂಟೆ. ನಾಳೆ ಮುಗೀತದೆ.